ಸೌಖ್ಯಾಪ್ತೀತರ ಸಾಧನಮಲಂ ಭಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಹಿತರೆ. ಪದವಾಕ್ಯ ಪ್ರಮಾಣ ಜ್ಞಾನ ಗಣಮ್ಯ ಶಿರಸಾ ಗುರು ವ್ಯಾಕರ್ಷೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯಂ. ಓಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣ. ಈಗ ಏವಮೇವ ಖಲು ಸೌಮ್ಯ ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯಃ ಅದೆಲ್ಲ ಆಯ್ತು. ಸತಿ ಸಂಪದ್ಯನ ವಿದುಃ ಅಪೀತ ಇತಿ ಇತ್ಯಪಿ ಪ್ರವೇಶ ಮಾತ್ರಂ ಸ್ವಮಿತಿ ದ್ವಿತೀಯ ನಿರ್ದೇಶ. ಇಲ್ಲಿ ಅಪೀತಿ ಅಪೀತಿ ಅಂತ ಹೇಳಬೇಕಾದ್ರೆ ಪ್ರವೇಶ ಅಂತ ಅರ್ಥ ಹೊರತು ನಾಶ ಅಂತ ಅರ್ಥ ಅಲ್ಲ. ಐಕ್ಯ ಅಂತಾಗಲಿ ನಾಶ ಅಂತಾಗಲಿ ಅರ್ಥ ಅಲ್ಲ. ಪ್ರವೇಶ ಮಾತ್ರಂ ಯಾರಲ್ಲಿ? ದೇವರ ಜೊತೆಗೆ ಪ್ರವೇಶ ಅಷ್ಟೇ ಹೊರತು ದೇವರೇ ಆಗುವಿಕೆ ಅಲ್ಲ. ಅನೇನ ಶಬ್ದೇನ ಪ್ರವೇಶ ಮಾತ್ರಂ ಲಭ್ಯತೆ ನ ಐಕ್ಯಂ ಅಪಿರ್ಹಿ ಅಪಿಧಾನೇ ವರ್ತತೆ. ಅಪಿಹಿ ಅಪಿಧಾನ ಅಪಿಧಾನ ಅಂದರೆ ಕಾಣದೇ ಇರೋದು. ಇಣಗತೌ ನಿಷ್ಠಾಪ್ರತ್ಯಯಶ್ಚ ಕರ್ತರಿ ತತಶ್ಚಾಪಿ ಹಿತಶ್ಚ ಗತಿ ಪ್ರಾಪ್ತಿ ಪ್ರವೇಶೇ ಸತಿ ಸಂಭವತೀತಿ. ಗತಿ ಅಂದರೆ ಪ್ರಾಪ್ತಿ, ಅಪೀತಿ ಅಂದರೆ ಪ್ರವೇಶ. ಪರಮಾತ್ಮನಲ್ಲಿ ಪ್ರವೇಶ ಮಾಡಿದಾಗ ಅವನ ಜೊತೆಗಿರತಕ್ಕಂಥ ಅವಕಾಶ ಈ ಸುಷುಪ್ತಿ ಅವಸ್ಥೆಯಲ್ಲಿ ಜೀವನಿಗೆ ಬರುತ್ತೆ ಅಂತ ಅಷ್ಟೇ ಅರ್ಥ ಹೊರತು ದೇವರ ಐಕ್ಯ ಹೊಂತಾರೆ ಅಂತ ಅರ್ಥ ಅಲ್ಲ. ಅವ್ರ ಪ್ರಕಾರ ನಿದ್ರೆ ಅಂದ್ರೇನು? ಬ್ರಹ್ಮೈಕ್ಯ. ನಿದ್ರೆ ಅಂದರೆ ಬ್ರಹ್ಮೈಕ್ಯ, ಹಾಗಿರೋ ಒಂದು ಕಾನ್ಸೆಪ್ಟ್ ಇದೆ. ಬ್ರಹ್ಮೈಕ್ಯ ಆದಮೇಲೆ ಮತ್ತೆ ವಾಪಸ್ ಬರೋದಿಲ್ಲ ಅಂಥೇಳಿ. ಸೊ ವಾಪಸ್ ಬರಬಾರ್ದು ಆಗಿತ್ತು. ಬಂದ ಮೇಲೆ ಅರ್ಥ ಬ್ರಹ್ಮೈಕ್ಯಕ್ಕೆ ಅರ್ಥ ಇಲ್ಲ. ಇಲ್ಲಿ ಬ್ರಹ್ಮೈಕ್ಯವಾದರೂ ವಾಪಸ್ ಬರೋದಾದರೆ ಮುಂದೆ ವಾಪಸ್ ಬರಬೇಕಾಗತ್ತೆ, ಅರ್ಥನೇ ಇಲ್ಲ. ದೇವರ ಜೊತೆಗಿರೋದು ಅಂತ ಅಷ್ಟೇ ತಾತ್ಪರ್ಯ. ದ್ವಿತೀಯಸ್ತು ನೋಪಪದ್ಯತೆ, ಎರಡನೇ ಅರ್ಥ ಕೊಡೋದಿಲ್ಲ. ಕುತ ಇತ್ಯತಃ ಸ್ವಮಿತಿ ಅಖಂಡ ವೃತ್ತೌ ಹಿ ಅಪೀತ ಶಬ್ದ ಐಕ್ಯ ಪರ್ಯಾಯೋ ಅಂಗೀಕಾರ್ಯ ತಶ್ಚ ಅಕ್ರಿಯಾರ್ಥತ್ವಾತ್ ಭವತೆಶ್ಚ ಅಕರ್ಮಕತ್ವಾತ್ ಕರ್ಮ ಅನಪೇಕ್ಷಾಯಾಂ ಸ್ವಮಿತಿ ಕರ್ಮಾರ್ಥ ದ್ವಿತೀಯ ನಿರ್ದೇಶೋ ನೋಪಪದ್ಯತೆ ಅವಯವ ವೃತ್ತ್ಯಂಗೀಕಾರೇ ಇಣಃ ಸಕರ್ಮಕತ್ವಾತ್ ದ್ವಿತೀಯ ಉಪಪದ್ಯತೆ ಏವಂ ಅಖಂಡ ವೃತ್ತ್ಯಂಗೀಕಾರೇ ಶ್ರುತಿ ದ್ವಿತೀಯ ಹಾನಿ ಪ್ರಸಂಗಂ ಅಭಿಧಾಯ ಅಶ್ರುತಕಲ್ಪನಾಪತ್ಯಂಚಾಹ ಏಕೀಭಾವೇತಿ. ಅಖಂಡ ವೃತ್ತಿ ಖಂಡ ವೃತ್ತಿ, ಉದಾಹರಣೆಗೆ ದೇವರು ತನ್ನನ್ನೇ ರಾಮರೂಪವನ್ನು ಮೂರು ರೂಪದಲ್ಲಿ ಐಕ್ಯ ಮಾಡ್ತಾನೆ. ಅಪೀತಿ ಶಬ್ದಕ್ಕಲ್ಲಿ ಐಕ್ಯ ಅಂತ ಅರ್ಥ. ಅಪೀತಿ ಶಬ್ದಕ್ಕೆ ಐಕ್ಯ, ಆದರೆ ಇನ್ನೊಬ್ಬರು ಅಖಂಡ ವೃತ್ತಿ ಖಂಡ ವೃತ್ತಿ, ಜೀವ ಬೇರೆ ಪರಮಾತ್ಮ ಬೇರೆ. ಅವನ ಅಪೀತಿ ಅಂದರೆ ಜೊತೆಗಿರ್ತಾನೆ ಅಂತ ಅಷ್ಟೇ ಅರ್ಥ ಹೊರತು ಏನಂತ ಅರ್ಥ ಮಾಡಬಾರ್ದು. ಐಕ್ಯವಂತನೆ ಅಂತ ಅರ್ಥ ಮಾಡಬಾರ್ದು. ಅಪೀತಿ ಶಬ್ದ ಎರಡು ಪ್ರಸಂಗದಲ್ಲಿ ಉಪಯೋಗಿಸ್ಬೇಕು. ಒಂದು ಪ್ರಸಂಗ ಅಖಂಡ ವೃತ್ತಿಯಲ್ಲಿ, ಇನ್ನೊಂದು ಪ್ರಸಂಗ ಖಂಡ ವೃತ್ತಿಯಲ್ಲಿ. ಅಖಂಡ ವೃತ್ತಿ ಅಂದರೆ ತನ್ನದೇ ತಾನು ಸೇರೋದಕ್ಕೆ ಅಖಂಡ ವೃತ್ತಿ, ಇನ್ನೊಬ್ಬರು ಜೊತೆಯಾಗೋದಕ್ಕೆ ಖಂಡ ವೃತ್ತಿ. ಇಲ್ಲಿ ಜೀವ ಪರಮಾತ್ಮನ ಜೊತೆಗೆ ಹೋದಕ್ಕೆ ಏನಂತ ಹೆಸರು? ಖಂಡ ವೃತ್ತಿ. ಖಂಡ ವೃತ್ತಿಗೆ ಏನಂತ ಹೆಸರು? ಜೊತೆಗಿರುವಿಕೆ ಅಷ್ಟೇ ಹೊರತು ಬೇರೆ ಅರ್ಥ ಮಾಡಬಾರ್ದು. ಈಗ ರಾಮರೂಪ ಕೃಷ್ಣರು ಅಪೀತಿ ಹೊಂದಿತ್ತು ಅಂದರೆ ಅಲ್ಲಿ ಐಕ್ಯನೇ. ಯಾಕೆ? ಪರಮಾತ್ಮ ತಾನು ರೂಪರೂಪಗಳು ಒಂದೇ ಆದ್ದರಿಂದ ಅದು ಅಖಂಡವಾಗಿರತಕ್ಕಂಥ ಪದಾರ್ಥ. ಅಖಂಡ ವೃತ್ತೋ ಹಿ ಅಪೀತ ಶಬ್ದ ಐಕ್ಯ ಪರ್ಯಾಯೋ ಅಂಗೀಕಾರ್ಯ ಸಸ್ಯ ಚ ಅಕ್ರಿಯಾರ್ಥತ್ವಾತ್ ಭವತೆಶ್ಚ ಅಕರ್ಮಕತ್ವಾತ್ ಕರ್ಮ ಅನಪೇಕ್ಷಾಯಾಂ ಸ್ವಮಿತಿ ಕರ್ಮಾರ್ಥ ದ್ವಿತೀಯ ನಿರ್ದೇಶೋ ನೋಪಪದ್ಯತೆ. ಅಂಥ ಪ್ರಸಂಗ ಬಂದಾಗ ದ್ವಿತೀಯ ಹೇಳೋದಿಲ್ಲ. ಆಗ ಅಲ್ಲಿ ದ್ವಿತೀಯ ಬಂದಿದೆ. ಅವಯವ ವೃತ್ತಿಯಂಗಿ ಸ್ವಮ್ ಮತ್ತು ದ್ವಿತೀಯ ವಿಭಕ್ತಿ ಬಂದಿರೋದ್ರಿಂದ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಅವಯವ ವೃತ್ತಿ ಅಂಗೀಕಾರೇ ಇಣಃ ಸಕರ್ಮಕತ್ವ ದ್ವಿತೀಯ ಉಪಪದ್ಯತೆ. ಅವಯವ ವೃತ್ತಿ ಅಂಗೀಕಾರ ಇಣಃ ಸಕರ್ಮಕತ್ವ, ಸಕರ್ಮಕ ಅಕರ್ಮಕ, ತನ್ನನ್ನು ತಾನು ಹೊಂದೋದು ಅಂತ ಹೇಳಿದರೆ ಅದು ಅಕರ್ಮಕ, ಇನ್ನೊಬ್ಬನ ಜೊತೆ ಹೊಂದೋದು ಅಂತ ಹೇಳಿದ್ರೆ ಸಕರ್ಮಕ. ಇಲ್ಲಿ ದ್ವಿತೀಯ ಪ್ರವೇಶ ಸರಿ ಹೋಯಿತು. ಏವಂ ಅಖಂಡ ವೃತ್ತಿ ಅಂಗೀಕಾರೇ ಶ್ರುತ ದ್ವಿತೀಯ ಹಾನಿ ಪ್ರಸಂಗಂ ಅಭಿಧಾಯ. ಜೀವಬ್ರಹ್ಮದಲ್ಲಿ ಅಖಂಡ ವೃತ್ತಿಯನ್ನು ಒಪ್ಪೋದಾದರೆ ಅಲ್ಲಿ ದ್ವಿತೀಯ ವಿಭಕ್ತಿ ಅಂತಕ್ಕಂಥ ಬರ್ತಿರಲಿಲ್ಲ. ಅಭಿಧಾಯ ಅಶ್ರುತ ಕಲ್ಪನಾಪತ್ತಿಂಚಾಹ ಏಕೀಭಾವೇತಿ. ಅದಕ್ಕೆ ಅಲ್ಲಿರತಕ್ಕಂಥ ಪದನ ಶ್ರುತ ಕಲ್ಪನ, ಪದ ಏನಿದೆಯೋ ಅದನ್ನು ಅರ್ಥ ಮಾಡಿದರೆ ಶ್ರುತ ಕಲ್ಪನ, ಇಲ್ಲದೇ ಇರೋದನ್ನು ಸೇರಿಸ್ಕೊಂಡಿದ್ರೆ ಅಶ್ರುತ ಕಲ್ಪನ. ಗೊತ್ತಾಯ್ತಾ? ಇಲ್ಲದೇ ಇರತಕ್ಕಂಥ ಪದವನ್ನು ಸೇರಿಸ್ಕೊಂಡು ಓದಬಾರದು. ಏಕೀಭಾವೇತಿ ಅದನ್ನು ಹೇಳ್ತಾರೆ. ಏಕೀಭಾವಿವಕ್ಷಾಯಾಮ್ ಸ್ವೇರೇತಿ ನಿರ್ದೇಶ ಸ್ಯಾತ್. ಇಂಪಾರ್ಟೆಂಟ್ ಇದು. ಅಪೀತಿ ಶಬ್ದಕ್ಕೆ ಜೊತೆಗಿರೋದು ಒಂದು ಅರ್ಥನೂ ಇದೆ, ಒಂದಾಗೋದೊಂದು ಅರ್ಥನೂ ಇದೆ. ಒಂದಾಗೋದೊಂದು ಅರ್ಥ ಬರಬೇಕಾದ್ರೆ ಸ್ವೇನ ಅಂತಿರಬೇಕಾಗಿತ್ತು. ಅಲ್ಲೇನಿದೆ? ಸ್ವಮ್ಮಪಿ ಸ್ವಂ ಹಿ ಅಪೀತೋ ಇದೆ, ಸ್ವೇನ ಹಿ ಅಪೀತೋ ಅಂತಿರಬೇಕಾಗಿತ್ತು. ಅರ್ಥ ಆಯ್ತಾ? ಇಲ್ಲಿ ಸ್ವಂ ಹಿ ಅಪೀತೋ ಅಂತಿರೋದ್ರಿಂದ ದ್ವಿತೀಯ ಬಂದಿರೋದ್ರಿಂದ ಇಲ್ಲಿ ಪ್ರವೇಶ ಮಾತ್ರ ಅರ್ಥ ಮಾಡಬೇಕೇ ಹೊರತು ಏಕಭಾವವನ್ನು ಅರ್ಥ ಮಾಡಬಾರದು. ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಯಾವುದರಿಂದ ಸಿದ್ಧವಾದ ವಿಚಾರಗಳು? ವ್ಯಾಕರಣದಿಂದ ಬರತಕ್ಕಂಥ ಅರ್ಥ ಇದು. ಗೊತ್ತಾಯ್ತಾ? ವ್ಯಾಕರಣ ಸರಿಯಾಗಿ ಗೊತ್ತಿದ್ರೆ ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ತಾರೆ. ನೀವು ಸರಿಯಾಗಿ ಬೇರೆ ಅರ್ಥ ಮಾಡಿದ್ರೆ ವ್ಯಾಕರಣ ಗೊತ್ತಿಲ್ಲದೆ ಅರ್ಥ ಮಾಡ್ತೀವಿ ಅಂತ ಅರ್ಥ. ಪ್ರತಿಯೊಂದು ವಿಭಕ್ತಿಗೂ ಒಂದು ಅರ್ಥ ಅಂತಿರುತ್ತೆ. ಅದಕ್ಕೆ ಆ ವಿಭಕ್ತಿ ಅರ್ಥಕ್ಕೆ ಅನುಗುಣವಾಗಿ ವಾಕ್ಯಾರ್ಥವನ್ನು ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಂಡಿಲ್ಲ ಅಂದಮೇಲೆ ತಪ್ಪು ಅರ್ಥ ಮಾಡ್ತಿದ್ದೀರಿ ಸಹ. ಇದೆಲ್ಲ ಗೊತ್ತಿಲ್ಲದವ್ರಿಗೆ ಏನು ಮಾಡಿಬಿಟ್ಟಿದ್ರು ಅವರು? ಏನೋ ಅರ್ಥ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡಿದರು. ಇದು ಗೊತ್ತಾದರೆ ಏನಾಗುತ್ತಾ? ಅರ್ಥ ಆಗೋದಿಲ್ಲ. ಸಹಯೋಗಿ ತೃತೀಯ ವಿಧಾನಾದಿತಿ ಭಾವ. ಇದು ಸಹಯೋಗ ತೃತೀಯ ವಿಧಾನ ಅಂದರೆ ತಾನು ಜೊತೆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಅಖಂಡವಾಗಿರ್ತಕ್ಕಂಥ ವ್ಯಕ್ತಿ, ಮತ್ತೆ ಒಂದಾಗೋದಕ್ಕೆ ಸಹಯೋಗ ಅಂತ ಕರೀತಾನೆ. ತೃತೀಯ ವಿಧಾನಾದಿತಿ ಭಾವ. ತೃತೀಯ ಅಂದರೆ ತೃತೀಯ ವಿಭಕ್ತಿ ವಿಧಾನಾದಿತಿ ಭಾವ. ಏವಂ ಅಖಂಡವೃತ್ತೌ ವಿಭಕ್ತಿ ಅವಿಭಕ್ತಿ ಅನಾನುಗುಣ್ಯಾತ್. ನೀವು ಹೇಳ್ತಾ ಇರ್ತ ಅರ್ಥಕ್ಕೆ ವಿಭಕ್ತಿ ಅನುಗುಣ್ಯ ಬೇರೆ, ಅನಾನುಗುಣ್ಯ ಬೇರೆ. ಅನುಗುಣ್ಯ ಅಂದ್ರೇನು? ಅನುಗುಣವಾಗಿರುವಿಕೆ. ಅನಾನುಗುಣ್ಯ ಅಂದ್ರೇನು? ಅನುಗುಣವಾಗಿಲ್ಲದಿರುವಿಕೆ. ನೀವು ಮಾಡ್ತಕ್ಕಂಥ ಅರ್ಥ ವಿಭಕ್ತಿಗೆ ಅನುಗುಣವಾಗಿಲ್ಲದಿರತಕ್ಕಂಥ ಅರ್ಥ. ಅವಶ್ಯ ಅವಶ್ಯ ಅವಯವ ವೃತ್ತವು ಅವಶ್ಯ ಆಶ್ರಯಣೀಯ ಆಯಾಮ್ ಪ್ರವೇಶ ಏವ ಅಸ್ಯ ಅರ್ಥೋ ಲಭ್ಯತೆ ಇತ್ಯುಕ್ತ. ಆದ್ದರಿಂದ ಇಲ್ಲಿ ಪ್ರವೇಶ ಅಂತ ಅರ್ಥ ಮಾಡಬೇಕು, ಏಕೀಭಾವ ಅಂತ ಮಾಡಬಾರ್ದು. ಸಮಾಖ್ಯಾರೂಪ ವಾಕ್ಯಾಂತರಾಚ್ಯ ಏವ ಮಿತ್ಯಾಹ ಸ್ವಂಕುಲಾಯಮಿತಿ. ಜೊತೆಗೆ ಇಲ್ಲೇನೆ ಇದೆ, ಸ್ವಂಕುಲಾಯಂ ಯಥಾ ಪೀತಃ ಪಕ್ಷೀ ಸ್ಯಾದೇವಮೀಶ್ವರಂ. ದೃಷ್ಟಾಂತ ಕೊಟ್ಬಿಟ್ಟಿದ್ದಾರೆ. ಸ್ವಂಕುಲಾಯಂ ಯಥಾ ಪೀತಃ ಪಕ್ಷಿ ಸ್ಯಾದೇವಮೀಶ್ವರಂ. ಪಕ್ಷಿ ಸ್ವಂಕುಲಾಯಂ ಪಕ್ಷಿ ಅದನ್ನತ್ರ ಎಲ್ಲ ಹಾರಾಡಿಬಿಡ್ತು ಶಕುನಿ. ಆ ಪಕ್ಷಿ ಕೊನೆಗೇನು ಮಾಡಿತು? ಸ್ವಂಕುಲಾಯಂ ತನಗೆ ನೆಲೆಯಾದಂಥ ಗೂಟವನ್ನೇ ಆಶ್ರಯಿಸಿಬಿಡಿತು. ಇಲ್ಲೂ ಕೂಡ ಗೂಟ ಮತ್ತು ಪಕ್ಷಿ ಒಂದಾಗುತ್ತಾ? ಜೊತೆಗಿರುತ್ತಷ್ಟೇ. ಸೊ ಜೀವ ಬ್ರಹ್ಮ ಏನಾಗ್ತಾ ಇರೋ ಜೊತೆಗಿರ್ತಾರೆ ಹೊರತು ಏನಾಗೋದಿಲ್ಲ, ಒಂದಾಗೋದಿಲ್ಲ, ಐಕ್ಯ ಭಾವ ಬರೋದು ಸಾಧ್ಯ ಇಲ್ಲ. ಯಥಾ ಪೀತಃ ಪಕ್ಷಿ ಸ್ಯಾತ್ ಏವಮೀಶ್ವರಂ. ಅದೇ ರೀತಿಯಲ್ಲಿ ಈಶ್ವರ ಕೂಡ, ಈಶ್ವರನ್ನು ಕೂಡ ಜೀವ ಹೊಂದುತ್ತಾನೆ ಹೊರತು ಒಂದಾಗೋದಿಲ್ಲ. ಏವಂ ಅಪೀತ ಶಬ್ದಸ ಪ್ರವೇಶಾರ್ಥತ್ವೇ ಸಿದ್ಧೇ ಯದ್ಯಪಿ ಸ್ವಶಬ್ದ ಸ್ವಾತ್ಮವಾಚಿ ತಥಾಪಿ ಅತ್ರಾಸು ನಾ ಸ್ವೀಕರ್ತು ಉಚಿತ ಸ್ವಾತ್ಮರಿ ಪ್ರವೇಶ ಅಸಂಭವಾತ್. ಕಿಂತು ಪರಮೇಶ್ವರ ವಾಚ್ಯೇವ. ಇಲ್ಲಿ ಸ್ವಂ ಅನ್ನೋದಕ್ಕೆ ಏನು ಮಾಡಿದ್ರು? ಸ್ವಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಜೀವ ತನ್ನನ್ನೇ ಹೊಂತಾನೆ ಸುಷುಪ್ತಿ ವ್ಯವಸ್ಥೆಯಲ್ಲಿ ಅರ್ಥ ಮಾಡಬಾರದು. ಜೀವ ಪರಮಾತ್ಮನ ಜೊತೆಗಿರ್ತಾನೆ ಅಂತ ಅರ್ಥ ಮಾಡಬೇಕು. ಅದು ನಿದ್ರಾ ಶಬ್ದದ ಅರ್ಥನೇ ಅದು. ಮಾಂಡವಕೋಪನಿಷತ್ ಹೇಳಿರೋದೇ ಅರ್ಥನ. ಕಿಂತು ಪರಮೇಶ್ವರ ವಾಚ್ಯೇವ ಸ್ವೀಕಾರ್ಯ ಇತ್ಯಪಿ ಸಿದ್ಧಂ. ಇದು ಸ್ವಂ ಅನ್ನೋ ದೇವರ ಹೆಸರು. ಪರಹ ಸ್ವಹ ಹರಿಹಿ ಉದ್ದಾಮ ಸ್ವಹ ಸ್ವಹ ಸ್ವಾತಂತ್ರ್ಯ ಸ್ವಹ. ದೇವರಿಗೆ ಸ್ವಹ ಅಂತ ಯಾತಕ್ಕೆ ಹೆಸರಿದೆ? ಸ್ವತಂತ್ರನಾದ್ದರಿಂದ. ಸ್ವಹ ಅಂದರೆ ಪರ್ಸನಲ್ ಪ್ರಣವನ್ ಅಲ್ಲ ಇದು. ದೇವನು ಹೇಳ್ತಾ ಹೆಸರು ದೇವರು ಪ್ರಾಪರ್ ನೇಮ್ ಆಗಿರತಕ್ಕಂಥದ್ದು ಹೊರತು ಬೇರೆ ಅಲ್ಲ. ನಾನು ಶಕರಿ ಸೂತ್ರ ದೃಷ್ಟಾಂತ ಮುಕ್ತ ದಾಷ್ಟಾಂತಿಕೆಯ ಮನಸ್ಸಃ ಪ್ರಾಣಾಶ್ರಯತ್ವ ಮುಚ್ಚತೆ ತತ್ ಕಥಂ ಜೀವೇಶ್ವರ ಭೇದ ವಿಷಯ ಸರ್ವೇ ದೃಷ್ಟಾಂತ ಇತ್ಯುಕ್ತ ವಿತ್ಯತಃ ಏವಮೇವೇತಿ. ಮತ್ತೊಂದು ಪ್ರಶ್ನೆ ಏನಂತ ಅರ್ಥ ಆಗತ್ತೆ? ಸಂಪೂರ್ಣ ಅಂತ ಹೇಳಿ ಸುಖಪೂರ್ಣ ಮಾಡಬಹುದು. ಸುವಹ ಸ್ವಹ ಅಂತ ಬಿಡಿಸ್ಬೇಕಾಗ. ಸುವಹ ಸ್ವಹ ಅಂತ ಮಾಡ್ಕೊಂಡಾಗ ಇದನ್ನು ಹೇಳ್ತಾರೆ ಬೃಹದ್ಭಾಷೆಯಲ್ಲಿ ಅರ್ಥ ಹೇಳ್ತಾರೆ. ಭೂರ್ಭುವ ಸ್ವಹ ಸ್ವಹ ಅಂಬದೇನೀಗ ವ್ಯಾಹೃತಿ ಇವತ್ತು. ಆ ಸ್ವಹ ವ್ಯಾಹೃತಿ ಏನಂತ ಅರ್ಥ? ಸುವಹ ಸ್ವಹ. ಸು ಅಂದ್ರೆ ಆನಂದ, ಶಿತ್ಯಾನಂದ ಸಮುದ್ದಿಷ್ಟ. ವಹ ಅಂದ್ರೆ ಜ್ಞಾನ ಮುಚ್ಚತೆ. ಸುವಹ ಸ್ವಹ ಅಂದ್ರೆ ಇದು ಪರಮಾತ್ಮ ಜ್ಞಾನಾನಂದ ಪೂರ್ಣ ಅಂತ ಅರ್ಥ. ವ್ಯಾಹೃತಿ ಅರ್ಥ ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂಥ ವ್ಯಾಹೃತಿಗೆ ಅರ್ಥ. ಇದೇನಾಗಿದೆ ಈಗ ಸ್ವಹ ಇಲ್ಲಿ ಸ್ವಹ ಅಂದ್ರೆ ಸ್ವಕೀಯ ಸ್ವ ಸ್ವಾತಂತ್ರ ಅಂತ ಅರ್ಥ. ಏನು ಸಂಧ್ಯ ಸದೇತಿ ಚ. ಈಗ ಆಯ್ತು ಬಿಡಿ, ಈ ವಿಷಯ ಬಿಟ್ಟುಬಿಡಿ, ಇನ್ನೊಂದಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಏನಿದೆ ಇಲ್ಲಿ? ತತ್ ಕಥಂ ನಾನು ಶಕುನಿ ಸೂತ್ರ ದೃಷ್ಟಾಂತ ಮುಕ್ತ ದಾಷ್ಟಾತಿಕೆ ಮನಸ್ಸಹ ಪ್ರಾಣಾಶ್ರಯತ್ವ ಮುಚ್ಚತೆ. ಮನಸ್ಸು ದೇವರ ಹತ್ರ ಹೋಗುತ್ತೆ ಸ್ವಪ್ನದಲ್ಲಿ ಅಂತ ಹೇಳಿದ್ರೆ ಪ್ರಾಣದ ಹತ್ರ ಹೋಗುತ್ತೆ ಅಂತ ಹೇಳ್ತಾರೆ. ದೇವ್ರ ವಿಷಯ ಆಗಲೇ ಇಲ್ಲ ಅದು. ಪ್ರಾಣಾಶ್ರಯತ್ವ ಹೇಳಿದ ಮೇಲೆ ಇಲ್ಲಿ ಪ್ರಾಣ ಬೇರೆ ಅಲ್ಲ, ಈತ ಬೇರೆ ಅಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ ಅಂತ ಕೇಳ್ತಾರೆ. ತತ್ಕಥಂ ಜೀವೇಶ್ವರ ಭೇದ ವಿಷಯ ಸರ್ವೇ ದೃಷ್ಟಾಂತಃ ಇತಿ ಉಕ್ತ ವಿದ್ಯತಃ ಏವಮೇವೇತಿ. ಏವಮೇವಾ ಖಲು ಸೌಮ್ಯ ಅಪ್ಪೇತಿ ಜೀವ ಪ್ರಸ್ವಾಪೇ ಮುಕ್ತೌ ಚಾನ್ಯೋಪಿ ಸಂಸದ ಇತಿ ಚ ಕೊಟೇಶನ್. ನೀನು ಮುಕ್ತಿಯಲ್ಲಾಗಲಿ ನಿದ್ರಾವಸ್ಥೆಯಲ್ಲಾಗಲಿ ಪ್ರಸ್ವಾಪ ಅಂದರೆ ಡೀಪ್ ಸ್ಲೀಪ್, ಸ್ವಾಪ ಪ್ರಸ್ವಾಪ ಡೀಪ್ ಸ್ಲೀಪ್ ಅವಸ್ಥೆಯಲ್ಲಿ ಮತ್ತು ಮುಕ್ತಿಯಲ್ಲಿ ಜೀವ ಏನಾಗ್ತಾನೆ? ದೇವರ ಹತ್ರ ಇರ್ತಾನೆ. ಸ್ಪಷ್ಟ ವಾಕ್ಯ ಇದೆ. ನಾವು ಇಷ್ಟೊತ್ತೇ ಅರ್ಥ ಮಾಡಿದ್ದೆಲ್ಲ ವ್ಯಾಕರಣಕ್ಕೆ ಅನುಕೂಲವಾದದ್ದು, ಪ್ಲಸ್ ಕೊಟೇಶನ್ ಆಗಮಕ್ಕೆ ಅನುಕೂಲವಾಗಿದೆ. ವ್ಯಾಕರಣದಿಂದ ವ್ಯಾಕರಣಕ್ಕೆ ಅನುಕೂಲ, ಆಗಮಕ್ಕೆ ಅನುಕೂಲ, ಅನುಭವಕ್ಕೆ ಅನುಕೂಲ, ಮೂರಾಯ್ತು. ಈಗ ಮತ್ತೆ ನಿದ್ರೆಯಿಂದ ಇದ್ದವನು ಯಾರೂ ಕೂಡ ನಾನು ದೇವರಾಗಿಬಿಟ್ಟಿದ್ದೆ ಅಂತ ಹೇಳ್ತಾನ? ಏನಂತ ಹೇಳ್ತಾನೆ? ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ ಅಷ್ಟೇ. ಅವರು ದೇವರಾಗಿಬಿಟ್ಟಿದ್ದೆ ಅಂತ ಯಾರು ಅನುಭವ ಬಂದಿಲ್ಲ. ಅಂತ ಅನುಭವ ಬಂದಿದ್ದು ಏನು ಮಾಡಬೇಕಾಗಿತ್ತಾಗ ಹೋಗಿಬಿಡಿ, ಎಷ್ಟೇ ವ್ಯಾಕರಣಕ್ಕೆ ಕುರಿತಾರ ಅರ್ಥ ಮಾಡ್ಬೋದಾಗಿ. ಅಂತ ಅನುಭವ ಯಾರಿಗಾರು ಬಂದಿದೆಯಾ? ಯಾರಿಗಂತ ಅನುಭವ ಬಂದಿಲ್ಲ. ಸದೇತಿ ಚ ಏವಮೇವ ಖಲು ಸೌಮ್ಯ ಏ ತನ್ಮನೋ ದಿಶಂ ದಿಶಂ ಪತಿ. ಆ ಯಾವುದನ್ನ? ಹೌದು, ಸುಷುಪ್ತಿ. ಸುಷುಪ್ತಿ ಇದು ಕೊಟ್ಟು ಡೀಪ್ ಸ್ಲೀಪ್ ಅಷ್ಟೇ. ಯಾಕೆ ಡೀಪ್ ಸ್ಲೀಪ್ ಪದ ಉಪಯೋಗಿಸೋದ್ರೆ ಸ್ವಪ್ನನೂ ಸ್ಲೀಪ್ ಅಂತ ತಿಳ್ಕೊಂಡ್ಬಿಡ್ತಾರೆ ಅನೇಕರು. ಸ್ವಪ್ನ ಬೇರೆ, ಸ್ವಪ್ನಕ್ಕೆ ಎರಡರ್ಥ ಇದೆ. ನಿದ್ರೆ ಅಂತ ಅರ್ಥ ಇದೆ, ಕನಸು ಅಂತ ಅರ್ಥ ಇದೆ. ಆದರೆ ಪ್ರಸ್ವಾಪ ಶಬ್ದಕ್ಕೆ ಅರ್ಥ ಮಾಡಕ್ಕೆ ಬರಬಹುದು. ಡೀಪ್ ಸ್ಲೀಪ್ ಅಂತ ಅರ್ಥ ಅಷ್ಟೇ ಅರ್ಥ ಮಾಡಬೇಕು. ಅದಕ್ಕಾಗಿ ಪದನ ಉಪಯೋಗಿಸಿದ್ರೆ ಅಷ್ಟೇ. ಕೆಲವು ಆಂಬಿಗಿಯಸ್ ವರ್ಡ್ ಇದ್ದಾಗ ಕನ್ಫ್ಯೂಷನ್ ಬರಬಹುದು, ಅನ್ಯಾಂಬಿಗಿಯಸ್ ಆಗಿದ್ದಾಗ ಕ್ಲಾರಿಟಿ ಇರುತ್ತೆ. ಅದಕ್ಕೋಸ್ಕರ ಪ್ರಸ್ವಾಪ ಶಬ್ದ ಉಪಯೋಗಿಸಿದ್ದಾರೆ. ಮುಕ್ತವು ಚಾನ್ಯೋಪಿ ಸಂಸದ ಐತಿ ಚ. ಒಟ್ಟೇನಾಯ್ತೀಗ ಸುಷುಪ್ತಿ ಅವಸ್ಥೆ ಇಟ್ಟುಕೊಟ್ಟು ಮುಕ್ತಿ ಅವಸ್ಥೆ. ಡಿಫ್ರೆನ್ಸ್ ಏನು ಅಂದರೆ, ಸುಷುಪ್ತಿ ಅವಸ್ಥೆಯಲ್ಲಿ ಜ್ಞಾನ ಇಲ್ಲದೆ ದೇವರ ಹತ್ರ ಇರ್ತೇವೆ. ಅಲ್ಲೇನಾಗಿರುತ್ತೆ ಈಗ? ಜ್ಞಾನ ಇದ್ದಿರ್ತೇವೆ ಇಷ್ಟೇ. ಮುಕ್ತಿಗೂ ವ್ಯತ್ಯಾಸ ಇಷ್ಟೇ. ಸೊ ಜ್ಞಾನ ಇದ್ದಿರ್ಬೇಕಾದ್ರೆ ಜ್ಞಾನ ಸಂಪಾದನೆ ಮಾಡಬೇಕು ಫಸ್ಟ್. ಈಗ ಅದಕ್ಕೆ ನಹಿ ಜ್ಞಾನೇನ ಸದೃಶ್ಯಂ. ದೇವರ ಹತ್ರ ಇರಬೇಕಾದ್ರೆ ಜೊತೆಗಿರೋದಕ್ಕೂ ಇದಕ್ಕೂ ವ್ಯತ್ಯಾಸ ಎಷ್ಟಿದೆ? ಅಲ್ಲಿ ಸಿನಿಮಾ ರಿಪೇರಿ ಫಸ್ಟ್ ಟೈಮ್ ಹೋಗಿದ್ದ, ರಸ್ತೆನೇ ಮಾಡ್ಕೊಂಡು ಬಂದುಬಿಟ್ಟ. ಆಮೇಲೆ ಯಾರು ಶ್ರೀನಿವಾಸ್ ದೇವರು ಅಂದ್ರು, ಎಲ್ಲಿದ್ದಾರೆ ಹೋಗಿದ್ದಲ್ಲ ಅಂತ ಕೇಳಿದ. ನೋಡಿದ ಅದೇ ಶ್ರೀನಿವಾಸ. ಅಯ್ಯೋ ನಂಗೆ ಗೊತ್ತೇ ಇದ್ದಿಲ್ಲ ಅಂತೇಳಿ ಗೊತ್ತಿಲ್ಲದೆ ನೋಡಿದ್ದ ಅವನು ಫಸ್ಟು. ಆಮೇಲೆ ಏನಾಯ್ತು ಗೊತ್ತಿದ್ದು ನೋಡ್ತ ಹೊತ್ತಾನೆ. ಎಷ್ಟೋ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತಾರೆ, ವಾಪಸ್ ಬರುತ್ತೆ ಕೇಳಿ ಅಲ್ಲಿ ಅಯ್ಯೋ ನೋಡಲೇ ಇಲ್ಲ ಅಂದ್ಬಿಡ್ತ. ಅಲ್ಲಿ ಹೋಗಿದ್ದು ಪಕ್ಕದಲ್ಲೇ ಇರುತ್ತೆ, ನೋಡಲೇ ಇಲ್ಲ ಅಂತ. ಅದೇನಾಯ್ತು ಈಗ? ಜ್ಞಾನ ಇಲ್ಲದಕ್ಕಾದ ಅನಾಹುತ ಏನೀಗ? ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ಟ. ಏವಮೇವ ಖಲು ಸೌಮ್ಯ ಏತನ್ ಮನೋ ದಿಶಂ ದಿಶಂ ಪತಿತ್ವ. ಶಕನಿ ದೃಷ್ಟಾಂತ ಕೊಟ್ಟು ಈ ಮನಸ್ಥಿತಿಯೆಲ್ಲ ಎಲ್ಲ ಕಡೆ ಸುತ್ತಿತ್ತು. ಕೊನೆಗೆ ಎಲ್ಲೆಲ್ಲೋ ವಿಚಾರ ಮಾಡಿದ್ದು ಮಾಡಿದ್ದೆ, ಕೊನೆಗೆ ಏನಾಯ್ತು? ಅದು ಸುಸ್ತು ತೊಡೆದೋಯ್ತು. ಅನ್ಯತ್ರ ಆಯತನ ಮಲಬ್ಧ. ಜಾಗ್ರತ ಅವಸ್ಥೆಯಲ್ಲಿ ಸಾಕಷ್ಟು ಓಡಾಡ್ತು, ಥ್ರೂ ಡಿಫರೆಂಟ್ ಸೆನ್ಸಸ್ ಎಲ್ಲ ಓಡಾಡುತ್ತು. ಸ್ವಪ್ನಾವಸ್ಥೆಯಲ್ಲಿ ಬರೀ ತಾನೇ ಓಡಾಡುತ್ತು, ಎಲ್ಲೂ ಸುಖ ಸಿಗಲಿಲ್ಲ ಅದಕ್ಕೆ. ಕೊನೆಗೆ ಏನಾಯ್ತು? ಈಗ ದೇವರ ಹತ್ರ ಹೋಯ್ತು, ಸುಖ ಸಿಕ್ಬಿಡುತ್ತೆ. ನಿತ್ಯದ ಜೀವನ ಏನು ತೋರಿಸುತ್ತೆ ನಮಗೀಗ? ಬೇರೆ ಕಡೆ ಸುಖ ಇಲ್ಲ, ದೇವರ ಹತ್ರ ಮಾತ್ರ ಸುಖ ಇದೆ ಅನ್ನೋದನ್ನು ತೋರಿಸ್ಕೊಡತಕ್ಕಂಥ ತತ್ವ ಅದು. ನಿತ್ಯ ದೇವ್ರು ನಿದ್ರೆ ಕೊಡೋದು ಅದಕ್ಕೇನೆ. ಅದು ಏನು ಮಾಡಿಬಿಡ್ತಾನೆ? ಮರ್ತೇ ಬಿಡ್ತಾನೆ. ಇದು ನಿದ್ರೆ ಮಾಡಿ ಎದ್ದ ತಕ್ಷಣ ಮದುವೆಗೆ ಬೇರೆ ಕಡೆ ಹೋಗ್ತಾರಲ್ಲ, ಅದನ್ನೇ ಅನುಭವ ಇಟ್ಕೋಬೇಕಾಗಿತ್ತು. ಇಷ್ಟೆಲ್ಲ ಮಾಡಿ ನಿದ್ರೆಯ ಅವಸ್ಥೆಯಲ್ಲಿ ಆದಂಥ ಒಂದು ಸುಖ ಬೇರೆ ಯಾವ ಅವಸ್ಥೆಯಲ್ಲೂ ಆಗಿಲ್ಲ ಅಂದಮೇಲೆ ಏನೋ ಸ್ಪೆಷಾಲಿಟಿ ಇದೆ ಅವಸ್ಥೆಯಲ್ಲಿ. ಆ ಸ್ಪೆಷಾಲಿಟಿ ಏನು ಅಂತ ಕೇಳಿ ಉಪನಿಷತ್ ಹೇಳಿದ್ರು, ದೇವ್ರ ಜೊತೆಗಿದ್ದೀನಿ ನೆನ್ಪಿಟ್ಕೊ ಅಂತ ಹೇಳಿದ್ರು. ಖುಷಿ ಹಾಗೆ ಯಾವಾಗಲೂ ದೇವ್ರ ಜೊತೆಗೆ ಇದ್ಬಿಟ್ಟು ಆಗಿರುತ್ತಾಗ ಅಂತ ಯೋಚನೆ ಮಾಡೋದು. ಆ ನಿದ್ರಾವಸ್ಥೆ ಒಂದಾಯ್ತು. ಈಗ ಪಾಠ ಪ್ರವಚನ ಕಾಲಕ್ಕೆ ಎಲ್ಲಿರುತ್ತೆ ಮನಸ್ಸೀಗ? ದೇವ್ರ ಹತ್ರ ಇರುತ್ತೆ. ಅವಾಗ ಏನಾಗುತ್ತೆ? ಒಂಥರ ಸುಖ ಆಗುತ್ತೆ, ವಿಶಿಷ್ಟ ಸುಖ ಆಗುತ್ತೆ. ಅದು ಎದ್ದಾಗಿನ ಸುಖ, ಈ ಮಲಗಿದಾಗಿನ ಸುಖ, ಎದ್ದಾಗಿನ ಸುಖ. ಅಲ್ಲಿ ದೇವರತ್ತೆ ಅಚ್ಚರಿ ಇದ್ದಾಗ ಸುಖ. ಮೂರು ಸ್ಟೇಜ್ ಇದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮುಕ್ತಿನ ಅರ್ಥ ಮಾಡ್ಕೋಬೇಕಾದ್ರೆ ಎರಡು ದೃಷ್ಟಾಂತ ಇಟ್ಕೋಬೇಕು ನಾವು. ಒಂದು ಡೀಪ್ ಸ್ಲೀಪ್ ದೃಷ್ಟಾಂತ, ಇನ್ನೊಂದು ಪಾಠ ಪ್ರವಚನ ದೃಷ್ಟಾಂತ. ಪಾಠ ಪ್ರವಚನ ಕಾಲಕ್ಕೇನು ಆನಂದವಾಗ್ತದಲ್ಲ, ಆನಂದ ಯಾವುದಕ್ಕೆ ಉಪಯೋಗ, ಯಾವುದಕ್ಕೆ ಕಂಪೇರ್ ಮಾಡ್ಬೇಕು ಅದನ್ನ? ಮುಕ್ತಿ ಆನಂದಕ್ಕೆ ಕಂಪೇರ್ ಮಾಡ್ಬೇಕು. ಯಾಕಂದ್ರೆ ಇದು ತಿನ್ನೋದು ಉಣ್ಣೋದು ಏನಿಲ್ಲ ಇದ್ರೊಳಗೆ ಕೇಳಬೇಕಾದ್ರೆ. ತಿಂದ ಆನಂದ ಅಲ್ಲ, ಏನಲ್ಲ, ಕಿವಿ ಬೀಳುತ್ತೆ ಆನಂದ, ಶ್ರವಣ ಮನಕ್ಕೆ ಆನಂದ ವೀವುದು. ಇಂಥ ಆನಂದ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಮುಕ್ತಿಯಲ್ಲಿ ಆನಂದಕ್ಕೆ ಎಕ್ಸಾಂಪಲ್. ಗೊತ್ತಾಯ್ತಾ? ಊಟ ಎಷ್ಟೇ ರುಚಿ ಇದ್ದು ಎಷ್ಟೊತ್ತು ಮಾಡ್ತಾನೆ? ಅರ್ಧ ಹೊತ್ತು ಒದ್ದಾಡ್ಬಿಡ್ತಾನೆ. ಹೇಳಕ್ಕೆ ಕಾಯ್ತಿರ್ತಾರೆ ಆಗಲೇ, ಯಾರು ಇವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳಿಬಿಟ್ಟು ಅವು ಎದ್ದ ಓಡೋಗ್ಬಿಡ್ತಾನೆ. ಎದ್ದುಬಿಟ್ಟು ಒಂದು ಗಂಟೆ ಆಗಿಬಿಟ್ರೆ ಸಾಕಿನ್ನು ಬಡಿಸ್ಲೋಬೇಡ, ಎದ್ದು ಸಾಕಾಗಿದೆ ಕೂತೊಂದು ಬಿಡ್ತಾರೆ. ಪ್ರವಚನ ಹಾಗಲ್ಲ, ಎಷ್ಟೊತ್ತು ಬೇಕಾದ್ರೆ ಕೇಳ್ತಾರೆ. ಅರ್ಥ ಆಗ್ತಿದ್ರೆ ಎಷ್ಟು ಮಾಡ್ತಾನೆ? ಗಂಟುಗಟ್ಟಲೆ ಬೇಕಾದ್ರೆ ಕೇಳ್ತಾರೆ. ಅದಕ್ಕೆ ಡಿಫರೆನ್ಸ್ ನೋಡಿ, ಅನ್ನದಕ್ಕೆ ಒಂದು ಲಿಮಿಟ್ ಬಂತು, ಇದಕ್ಕೆ ಲಿಮಿಟ್ ಬರಲೇ ಇಲ್ಲ. ಅರ್ಥ ಆಯ್ತಾ? ಪರೀಕ್ಷಿತ ರಾಜ ಹ್ಯಾಕ್ ಕೇಳಿದ್ದಾನೆ ಅದನ್ನ? ಏಳು ತಾಸು ನಾಟ್ಕಾಡ್ ಊಟ ಮಾಡೋಕ್ಕಾಗುತ್ತೆ ಯಾರು ಕೈಲಾರು ಕೂಡ? ನಾಟಪ್ ಎಂಥ ಬಕಾಸನೂ ತಿನ್ನಕ್ಕಾಗೋದಿಲ್ಲ. ಮಧ್ಯ ಮಧ್ಯ ಏನು ಬೇಕಾಗುತ್ತೆ ಅವನಿಗೆ? ಇದಕ್ಕೆ ರೆಸ್ಟ್ಲೆಸ್ ಆಗಿ ಕೇಳ್ತಾರೆ. ಇದೇನು ಡಿಫ್ರೆನ್ಸ್ ತೋರಿಸುತ್ತೆ ಇದು ಅನ್ನಕ್ಕೂ ಮತ್ತು ಜ್ಞಾನಕ್ಕೂ? ಇದರ ವ್ಯತ್ಯಾಸ ತೋರಿಸುತ್ತೆ, ಅದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಮನಸ್ಸು ಫಂಕ್ಷನ್ನೇ ಇಲ್ಲಾಗ, ಮನಸ್ಸು ಫಂಕ್ಷನ್ ಇಲ್ಲಾಗ ಫಂಕ್ಷನ್ ಮಾಡ್ತಿರೋದು ಯಾವುದಾಗ? ಅಲ್ಲ ಹೇಳೋದು ಕೇಳಿ, ಸ್ವಪ್ನಾವಸ್ಥೆ ಸುಷುಪ್ತಿಯಲ್ಲಿ ಫಂಕ್ಷನ್ ಮಾಡ್ತಿರೋದು ಯಾವುದೀಗ? ಬರೀ ಸಾಕ್ಷಿ ಅಷ್ಟೇ. ಮನಸ್ಸು ಬಂದಷ್ಟ ಏನಾಯ್ತದ? ಸ್ವಪ್ನ ಆಗುತ್ತೆ. ಉಳು ಸೇರಿದಷ್ಟೇ ಎಚ್ಚರ ಆಗುತ್ತೆ. ಮೂರೀಗ ಬರೀ ಸಾಕ್ಷಿ ಸುಷುಪ್ತಿ, ಸಾಕ್ಷಿ ಪ್ಲಸ್ ಮೈಂಡು ಸ್ವಪ್ನ, ಸಾಕ್ಷಿ ಪ್ಲಸ್ ಮೈಂಡ್ ಪ್ಲಸ್ ಸೆನ್ಸ್ ಆರ್ಗನ್ಸ್ ಏನದು? ಅದು ಜಾಗ್ರತ ವ್ಯವಸ್ಥೆ. ಮೂರು ಅವಸ್ಥೆಯನ್ನು ಹಿಡ್ಕೊಂಡ್ರೆ ಅವಾಗ ಕನ್ಫ್ಯೂಷನ್ ಇರೋದಿಲ್ಲ. ಅವೆಲ್ಲ ಉಳಿದಿಂದ್ರೆ ಏನಾಗಿರುತ್ತೆ ಆ ಸಮಯದಲ್ಲಿ ಅಂದರೆ ಡೀಲಿಂಗ್ ಆಗಿಬಿಡುತ್ತೆ. ಈ ಕ್ಲಚ್ ಹೊಚ್ಚಿದ ತಕ್ಷಣ ಗೇರ್ ಏನಾಗುತ್ತೆ? ಇಮ್ಮಿಡಿಯೇಟ್ಲಿ ಡೀಲಿಂಗ್ ಆಗಿಬಿಡುತ್ತೆ. ಆ ಗೇರ್ ಹೋಗಿಲ್ಲ, ಇದೆ ಡೀಲಿಂಗ್ ಆಗುತ್ತೆ. ಗೊತ್ತಾಯ್ತಾ? ಸೊ ಮೊದಲನೇ ಮುಕ್ತಿಯಲ್ಲಿ ಏನಾಗುತ್ತೆ? ಸ್ವಪ್ನ ಮನಸ್ಸು ಎಲ್ಲ ಕೂಡ ಪೂರ್ತಿ ಜಸ್ಟ್ರ ಆಗಿಬಿಡುತ್ತೆ. ಅದು ಬಟ್ ಸೂಕ್ಷ್ಮ ಮನಸ್ಸಿದೆ, ಅದು ಉಳ್ಕೊಡುತ್ತೆ. ಸಾಕ್ಷಿಗೆ ಅಟ್ಯಾಚ್ಡ್ ಆಗಿರೋ ಸೂಕ್ಷ್ಮ ಮನಸ್ಸು ಮಾತ್ರ ಇರುತ್ತೆ, ಇದು ಹೋಗಿಬಿಡುತ್ತೆ. ಇದೇ ಮೂರು ವ್ಯತ್ಯಾಸ. ಅದನ್ನು ಹೋಗ್ಸೋದೆ ಲಿಂಗ ಶರೀರ ಹೋದವಾಗ ಹೋಗೋದಿಲ್ಲ. ತಿಳಿತಾ? ಅದು ಅರ್ಥ ಮಾಡ್ಕೊಂಡ್ರೆ ಸರಿ. ಇನ್ನು ಕೋಲು ಹಿಡ್ಕೊಂಡು ನಡೀತಾ ಇದ್ರೆ ಕಾಲು ಸರಿ ಹೋಗಿಲ್ಲ ಅಂತ ಅರ್ಥ. ಸೊ ಕೋಲು ಬಿಟ್ಟು ನಡಿಬೇಕು, ಈ ಬಾಹ್ಯೇಂದ್ರಿಯ ಬಿಟ್ಟು ನಡಿಬಿಟ್ಟು. ಇದು ಒಳಗಿನಿಂದ್ರಿಯ ಫಂಕ್ಷನ್ ಮಾಡಲಿಕ್ಕೆ ಏನು ಬೇಕಾಗಿದೆ ನಮಗೆ ಸಂಸಾರಾವಸ್ಥೆಯಲ್ಲಿ? ಪರಿಣೇಂದ್ರಿಯಗಳು ಹೆಲ್ಪ್ ಬೇಕೀಗ. ಗೊತ್ತಾಯ್ತಾ? ಪರಿಣೇಂದ್ರಿಯ ಹೆಲ್ಪ್ ಅಲ್ಲತ್ತೆ, ಬಿಟ್ಟುಬಿಡ್ತಾ ಏನಾಯ್ತೀಗ? ಸ್ವರೂಪೇಂದ್ರಿಯ ಕೆಲಸ ಮಾಡುತ್ತೆ ಅಂತ ಅರ್ಥ. ಮುಕ್ತಿಯಲ್ಲಿ ಬರೀ ಸ್ವರೂಪೇಂದ್ರಿಯ ಅಷ್ಟೇ ಕೆಲಸ ಮಾಡೋದು. ಯಾವುದು ಬೇರೆ ಕೆಲಸ ಮಾಡೋದಿಲ್ಲ. ಏವಮೇವ ಖಲು ಆಸ್ಪತ್ರೆ ಕಾಲ್ ಆಪರೇಷನ್ ಮಾಡಿರ್ತಾರೆ, ಡಿಸ್ಪ್ಯಾಚ್ ಮಾಡಕ್ಕೆ ಡಿಸ್ಚಾರ್ಜ್ ಮಾಡಬೇಕು ಅಂತ ಏನು ಮಾಡ್ತಾರೆ, ಓಡಾಡಿಸಿ ತೋರಿಸ್ತಾರೆ, ಸರಿಯಾಗಿ ಓಡಾಡ್ತಿ ನೋಡಿ, ಸರಿ ಪರವಾಗಿಲ್ಲ ಹೋಗು ಅಂತ ಹೇಳ್ತಾರೆ. ಆ ರೀತಿ ಅದೇ ರೀತಿ ವಾಪಸ್ ಕಳಿಸಿದ್ರೆ ವಾಸಿಯಾಗಿಲ್ಲ ಅಂತ ಅರ್ಥ. ನೋಡಿ ಎಲ್ಲ ಆಗಿದೆ, ಬದಲಿಗೆ ಡಿಫ್ರೆನ್ಸ್ ಗೊತ್ತಾಯ್ತಾಗ ನೋವಿಲ್ಲ, ಓಡಾಡಲಿಕ್ಕೆ ಬರುತ್ತೆ ನಿಮಗೆ ಅಂತ ತೋರಿಸಿ ಹೊರಗೆ ಬಿಟ್ಟಾಗೆ ಮುಕ್ತಿಯಲ್ಲೆಲ್ಲ ತೋರಿಸ್ಕೊಡ್ತಾರೆ. ಅವನೇನು ದೊಡ್ಡ ಡಿಪೆಂಡೆಂಟ್ ಆಗಿತ್ತ, ಇದು ಹೊರಗಿನ ಇಂದ್ರಿಯಗಳ ಮೇಲೆ ಅದೆಲ್ಲ ತಪ್ಪೋಯ್ತು. ಈಗ ಇಲ್ಲಿ ಪ್ರಶ್ನೆ ಬಂತು, ದೃಷ್ಟಾಂತ ಕೊಟ್ಟಮೇಲೆ ಏನು ಹೇಳಿದ್ರೆ ನೀವೀಗ ಈ ರೀತಿ ಪಕ್ಷಿ ಒಂದು ಹೇಗೆ ಎಲ್ಲ ಕಡೆಗೆ ಸುತ್ತಿ ಅನ್ಯತ್ರ ಆಯತನ ಮಲಬ್ಧ ಎಲ್ಲೂ ಜಾಗ ಸಿಗದೆ ಸುಖ ಸಿಗದೇನೆ ಮತ್ತೆ ಗೂಟಕ್ಕೆ ಬಂದು ಕೊಂದ್ಕೊಂಡ್ಬಿಡ್ತು, ಆ ರೀತಿಯಾಗಿ ಏವಮೇವ ಖಲು ಸೌಮ್ಯ ಏತನ್ ಮನಃ ಈ ಮನಸ್ಸು ದಿಶಂ ದಿಶಂ ಪತಿತ್ವ ದಿಕ್ಕಿ ದಿಕ್ಕಿ ಹಾರಾಡಿಬಿಟ್ಟು ಅನ್ಯತ್ರ ಆಯತನ ಮಲಬ್ಧ ಬೇರೆ ಎಲ್ಲೂ ನೆಲೆ ಕಾಣದೇನೆ ಪ್ರಾಣಮೇವ ಉಪಾಶ್ರಯತೆ ಪ್ರಾಣನನ್ನೇ ಆಶ್ರಯಿಸಿಬಿಡುತ್ತಲ್ಲ ಅಂತ ಇದೆ. ನೋಡಿ ಇಲ್ಲಿ ಮನಸ್ಸು ಅಂತಿದೆ, ಪ್ರಾಣ ಅಂತಿದೆ. ನೀವು ಹೇಳೋ ಪ್ರಕಾರ ಜೀವ ಅಂತಿರಬೇಕು, ದೇವರು ಅಂತಿರಬೇಕು. ಜೀವ ಅಂತನೂ ಇಲ್ಲ, ದೇವರು ಅಂತನೂ ಇಲ್ಲ, ಹೇಗೆ ಅರ್ಥ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಮನಸ್ಸು ಅಂದ್ರೆ ಮನಸ್ಸು ಅಂತ ಅರ್ಥ ಅಲ್ಲ, ಏನದು ಜೀವ ಅಂತ ಅರ್ಥ. ಇತ್ಯತ್ರಾಪಿ ಮನ ಇತಿ ಜೀವಃ, ಪ್ರಾಣ ಅಂದ್ರೆ ವಾಯುದೇವರಲ್ಲ, ಯಾರಿಲ್ಲಿ ಪ್ರಾಣ ಅಂದ್ರೆ ಪರಮಾತ್ಮ. ನೋಡಿ ಎಷ್ಟು ಉಪನಿಷತ್ತಿನ ಪದಗಳು ಕನ್ಫ್ಯೂಷನ್ ಆಗ್ತಾ ಇತ್ತು. ಮನಸ್ಸು ಅಂದ್ರೆ ಮನಸ್ಸು, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಲ್ಲ ಅಲ್ಲಿ, ಮನಸ್ಸು ಅಂದ್ರೆ ಜೀವ, ಮನಸ್ಸು ಅಂದ್ರೆ ಜೀವ, ಪ್ರಾಣ ಅಂದ್ರೆ ಸಾಕ್ಷಾತ್ ವಾಯುದೇವರು, ಪ್ರಾಣ ನಾರಾಯಣ, ಪ್ರಾಣಸ್ಯ ಪ್ರಾಣ ತಲವಕಾರ ಹೇಳ್ಬಿಟ್ಟಿದೆ. ಪರಮಾತ್ಮನ ಪ್ರಾಣ ಅಂತ ಹೆಸರಿದೆಯೇ ಇಲ್ವ? ವಿಷ್ಣು ಸಹಸ್ರನಾಮ ಪ್ರಾಣ ಇದ್ದೇ ಇದೆ. ಅಂದ್ರೆ ಈ ಪ್ರಾಣನ ಮುಖ್ಯ ಪ್ರಾಣನಲ್ಲ ನಾರಾಯಣ, ವಿಷ್ಣು ಸಹಸ್ರನಾಮ. ನಮಗೆ ಈ ಉಪನಿಷತ್ ಅರ್ಥ ಮಾಡಕ್ಕೆ ಉಪಯೋಗ ಆಯ್ತು. ವಿಷ್ಣು ಸಹಸ್ರನಾಮ ಬ್ರಹ್ಮಸೂತ್ರಗಳು ಒಂದೇ ರೀತಿ ಇರೋದು. ಬ್ರಹ್ಮಸೂತ್ರ ಸರಿಯಾಗಿ ಗೊತ್ತಿದ್ರೆ ಯಾವ ವೇದ ವಾಕ್ಯ ಬೇಕಾದ್ರೂ ಅರ್ಥ ಮಾಡಬಹುದು. ವಿಷ್ಣು ಸಹಸ್ರನಾಮ ಸರಿಯಾಗಿ ಗೊತ್ತಿದ್ರೆ ಯಾವ ಪದ ಬೇಕಾದ್ರೂ ಅರ್ಥ ಮಾಡಬಹುದು. ಎಲ್ಲ ದೇವರ ಹೆಸರುಗಳೆಲ್ಲ ಕೂಡ ಆ ರೀತಿಯಾಗಿ. ಯತ್ರ ಎಂ ಪುರುಷ ಸ್ವಪಿತಿ ನಾಮೇತಿ ತಯೋರೇವ ಪ್ರಸ್ತುತತ್ವ. ನೀವು ಯಾತಕ್ಕೆ ಅರ್ಥ ಬೇರೆ ಮಾಡ್ತೀರಿ? ಮನಸ್ಸು ಅಂದ್ರೆ ಮನಃ ಅಂದ್ರೆ ಮನಸ್ಸು ಅಂತ ಮಾಡ್ರಿ, ಜೀವ ಅಂದ್ರೆ ಜೀವ ಅಂತ ಮಾಡ್ರಿ, ಪ್ರಾಣ ಅಂದ್ರೆ ಪ್ರಾಣ ಅಂತ ಮಾಡ್ರಿ ಅಂತ ಕೇಳಿದ್ರೆ ಮಾಡಬಾರದು. ಯಾಕೆ? ಕಾಂಟೆಸ್ಟ್ ನೋಡ್ಬೇಕಿಲ್ಲಿ. ಯತ್ರ ಎಂ ಪುರುಷ ಸ್ವಪಿತಿ ನಾಮ ಇತಿ ತಯೋರೇವ ಪ್ರಸ್ತುತತ್ವ. ಇಲ್ಲಿ ಪುರುಷ ಅಂತ ಪದ ಉಪಯೋಗಿಸಿದ್ದಾರೆ, ಆಮೇಲೆ ಸ್ವಪಿತಿ ನಾಮ ಅಂತ ಉಪಯೋಗಿಸಿದ್ದಾರೆ. ಇವೆರಡು ಕೂಡ ಯಾರನ್ನ ಹೇಳ್ತಕ್ಕಂಥವುಗಳು? ಕ್ರಮವಾಗಿ ಜೀವ ಮತ್ತು ಪರಮಾತ್ಮ ಹೇಳ್ತಕ್ಕಂಥ ಪದಗಳಾದ್ರಿಂದ ಒಂದು ಪದಕ್ಕೆ ಅನೇಕ ಅರ್ಥ ಇದ್ರು ಕೂಡ ಯಾವ ಪ್ರಸಂಗದಲ್ಲಿ ಉಪಯೋಗಿಸಿದ್ದಾರೆ ಅನ್ನೋದ್ರ ಮೇಲೆ ಏನು ಅರ್ಥ ಮಾಡಬೇಕು? ಕಾಂಟೆಕ್ಸ್ಟ್ ಬೇರೆ. ಕಾಂಟೆಸ್ಟ್ ಕಾಂಟೆಕ್ಸ್ಟ್ ಎಷ್ಟು ಡಿಫರೆನ್ಸ್ ಇದೆ? ಒಂದೇ ಎಕ್ಸ್ ಬದಲು ಎಕ್ಸ್ ಇದೆ ಅಷ್ಟೇ, ಅರ್ಥ ಏನಾಗ್ಬಿಡತ್ತಾಗ? ಕಾಂಟೆಕ್ಸ್ಟ್ ಮಾಡ್ತಾನೆ ಅನ್ಬಾರ್ದು. ಏನನ್ಬೇಕು ಅದಕ್ಕೆ? ಕಾಂಟೆಸ್ಟ್ ಮಾಡ್ತಾನೆ ಅಂತ ಹೇಳ್ಬೇಕು. ಯಾವ ಕಾಂಟೆಸ್ಟಲ್ಲಿ ಹೇಳ್ದ ಅಂತ ಹೇಳಬಾರ್ದು, ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ದ ಅಂತ ಹೇಳ್ಬೇಕು. ಇದು ಸಂದರ್ಭವಾಚಕ ಅದು ಸ್ಪರ್ಧಾವಾಚಕ ಅದು, ಅದೇ ಒಂದೇ ಅಕ್ಷರದಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದನ್ನ ಸೂಕ್ಷ್ಮ ವ್ಯತ್ಯಾಸ ತಿಳ್ಕೋಬೇಕಾದ್ರೆ ಆ ಭಾಷೆಯ ಪರಿಜ್ಞಾನ ಹೇಗಬೇಕೋ ಇಲ್ಲಿ ಹಾಗೆ. ಯತ್ರ ಎಂ ಪುರುಷ ಸ್ವಪಿತಿ ನಾಮೇತಿ ತಯೋರೇವ ಪ್ರಸ್ತುತತ್ವ. ಪ್ರಾಣ ಇತಿ ಶಬ್ದೇನ ಪರಮಾತ್ಮ ಉಚ್ಯತೆ ಇತ್ಯರ್ಥ. ಮನ ಇತಿ ಶಬ್ದೇನ ಜೀವ ಇತಿ ಸ್ವಪಿತಿ, ಮತ್ತೆ ಪ್ರಾಣ ಇತಿ ಶಬ್ದೇನ ಪರಮಾತ್ಮ ಉಚ್ಯತೆ ಇತ್ಯರ್ಥ. ಕುತ ಇತ್ಯತಃ ಯತ್ರ ಇತಿ, ಯಾತಕ್ಕೆ ಅಂದ್ರೆ ಮುಂದೆ ಏನಿದೆ? ಯತ್ರ ಎಂ ಪುರುಷ ಸ್ವಪಿತಿ ನಾಮೇತಿ ತಯೋರೇವ ಪ್ರಸ್ತುತತ್ವ. ಯತ್ರ ಎಂ ಪುರುಷ ಸ್ವಪಿತಿ ನಾಮ ಸದಾ ಸೌಮ್ಯ ಸದಾ ತದಾ ಸಂಪನ್ನೋ ಭವತಿ ಇತಿ ಪೂರ್ವವಾಕ್ಯೆ. ಯತ್ರ ಕಾಲೇ ಅಯಂ ಪುರುಷ ಜೀವ. ಸೊ ಪುರುಷ ಜೀವ ಅಂತೇಳಿ ಒಂದು ಮನಃ ಅಂತ ಹೇಳೋದ್ರಿಂದ ಅವಂದೇ ಇನ್ನೊಂದು ರೆಫರೆನ್ಸ್. ಅದು ಸ್ವಪಿತಿ ತದಾ ಸತಾ ಪರಮಾತ್ಮನ ಸಂಪನ್ನ ಸಂಗತೋ ಭವತಿ. ಸತಾ ಸಂಪನ್ನ ನಿದ್ರಾವಸ್ಥೆಯಲ್ಲಿ ಪರಮಾತ್ಮನೊಂದಿಗೆ ಸೇರ್ತಾನೆ. ಇತಿ ಪುರುಷ ಸಚ್ಛಬ್ದಾಭ್ಯಾಂ ಜೀವೇಶ್ವರಯೋಹೋ ಏವ ಆಶ್ರಯ ಆಶ್ರಯಭಾವೇನ ಪ್ರದತತ್ವ. ಜೀವ ಆಶ್ರಯಿ, ಪರಮಾತ್ಮ ಆಶ್ರಯ, ಜೀವೇಶ್ವರಯೋಹೋ ಏವ ಆಶ್ರಯ ಆಶ್ರಯಭಾವೇನ ಪ್ರಕೃತತ್ವ. ನಹಿ ಅನ್ಯತ್ ಪ್ರತಿಜ್ಞಾಯ ದೃಷ್ಟಾಂತ ಮುಕ್ತ ದೃಷ್ಟಾಂತಿಕೆ ಅನ್ಯದುಚ್ಯತೆ ಇತಿ ಸಂಭವತಿ ಅಸಂಗತಿ ಪ್ರಸಂಗ. ಒಂದು ವಿಷಯ ಹೇಳಿ ಆ ದೃಷ್ಟಾಂತ ಮತ್ತೊಂದು ಕೊಟ್ಟಾಗ ಇದಕ್ಕದಕ್ಕೂ ಸಂಬಂಧ ಇಲ್ಲದ ಹೋದ್ರೆ ದೃಷ್ಟಾಂತಕ್ಕೆ ಅರ್ಥ ಇಲ್ಲ. ಅಸಂಗತಿ ಬರುತ್ತಾಗ, ಅಸಂಗತಿ ಬರಬಾರದು ಅಂತಿದ್ರೆ ಏನು ಮಾಡಬೇಕಾಗ? ಇಲ್ಲಿ ಪುರುಷ ಮನಃ ಎರಡೂ ಒಂದೇ, ಪ್ರಾಣ ಪರಮಾತ್ಮ ಎರಡೂ ಒಂದೇ, ಆ ರೀತಿ ಅರ್ಥ ಮಾಡಬೇಕು. ಅಸ್ಥಿ ತಾತ್ಪರ್ಯ ಜ್ಞಾಪಕಂ, ಅದು ಬರೀ ಅರ್ಥ ಮಾಡೋದಲ್ಲ, ಹೇಳೋದಕ್ಕೊಂದು ಸೂಚನೆ ಇಲ್ಲಿದೆ. ಏನಂತ? ಮನಃ ಪ್ರಾಣ ಶಬ್ದಯೋಹೋ ಜೀವೇ ಪರಮಾತ್ಮನಿಜ ಶಕ್ತಿ ಕುತ ಇತ್ಯತಃ ಕ್ರಮೇಣ ಆಗಮ ವಾಕ್ಯದ್ವಯಂ ಪಠತಿ. ಈ ಪ್ರಶ್ನೆ ಬಂತು. ಹಾಗಿದ್ರೆ ನೀವೇನು ಅರ್ಥ ಮಾಡಿಬಿಟ್ರಿ, ಮನಸ್ಸು ಒಂದು ಜೀವ ಹೇಳೋದಕ್ಕೆ ಎಲ್ಲರೂ ಹಾಕಿ ಆಧಾರ ಉಂಟಾ ನಿಮಗೆ? ಎಲ್ಲರೂ ಉಪಯೋಗಿಸಿದ್ದಾರೆ ಮನಸ್ಸು ಇಸಿ ಕೊಟ್ಟು ಜೀವ ಅಂತೇಳಿ, ಅದು ಪ್ರಾಣ ಇಸಿ ಕೊಟ್ಟು ವಿಷ್ಣು ಅಂತ ಉಪಯೋಗಿಸಿದ್ದಾರೆ ಅಂತ ಕೇಳಿದರೆ ಕೊಡ್ತೀವಿ ಅಂತ ಹೇಳ್ತಾರೆ. ಮನನಾನ್ಮನ ಉದ್ದಿಷ್ಟ ಉದ್ಗಲೋ ನಿರಯಂ ಗಿರನ್ ಕರ್ಮಾನುಶಯನಾಚ್ಚೈವ ಸಂಸಾರಿ ಅನುಶಯಿ ಸ್ಮೃತ ಇತಿ ಚ. ಜೀವನಿಗೆ ಇಷ್ಟು ಹೆಸರುಗಳಿದೆ. ಏನಂತ? ಮನನಾನ್ ಮನ ಉದ್ದಿಷ್ಟ, ಜೀವನಿಗೆ ಮನಸ್ಸಂತ ಹೆಸರಿದೆ. ಯಾತಕ್ಕೆ? ಮನು ಅವಬೋಧನೆ ಧಾತು ಇರೋದೇನಂತ ಮನು ಅವಬೋಧನೆ ದೇರ್ಫೋರ್ ಮನನಾನ್ ಮನ ಉದ್ದಿಷ್ಟ ಬೇರೆ ಯಾವುದೇ ಒಂದು ಜೀವನಿಗೆ ಏನಿದೆ ಇಂದ್ರಿಯಗಳಿಗೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಜೀವನಿಗೇನಿದೆ ತಿಳ್ಕೊಳ್ಳೋ ಶಕ್ತಿ ಇದೆ ಅದಕ್ಕೇನೆ ಒಂದು ಕಣ್ಣು ಸದ್ ದೆಡ್ ಬಾಡಿ ಅವನ ಕಣ್ಣು ಇನ್ನೊಬ್ಬರು ಇಳಕ್ಕೆ ಬರುತ್ತೆ ರೆಡಿ ತೆಗೆದುಬಿಟ್ಟು ಆಗ ಅವನಿಗೆ ಉಪಯೋಗ ಇಲ್ಲ ಯಾತಕ್ಕೆ ಜೀವ ಇಲ್ಲ ಅದಕ್ಕೇನೆ ಅದಕ್ಕೆ ತಿಳ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ ತಿಳ್ಕೊಳ್ಳೋ ಶಕ್ತಿ ಇರೋದು ಯಾವುದಕ್ಕೆ ಜೀವನಿ ಮಾತ್ರ ಉದಾಹರಣೆಗೆ ಸ್ಪೆಕ್ಸಿ ನೋಡೋ ಶಕ್ತಿ ಇದೆಯಾ ಇಲ್ಲ ಈಗ ಡೆಡ್ ಬಾಡಿ ಕಣ್ಣು ಸ್ಪೆಕ್ಸ್ ಇದ್ದಾಗ ಅಷ್ಟೇ ಇದೆ ಇನ್ನೊಬ್ಬರಿಗೆ ಹಾಕ್ಬೋದ್ರೆ ಅವನ ಕಣಕ್ಕೆ ಬರೋದಿಲ್ಲ ಇದು ಇದೊಂದೇ ನೋಡೋಕ್ಕೆ ಬರೋದಿಲ್ಲ ಈ ಕಣ್ಣಿದ್ರೆ ಮತ್ತೆ ಇದು ನೋಡುತ್ತೆ ಜೀವ ಇದ್ರೆ ಮಾತ್ರ ಈ ಕಣ್ಣು ನೋಡುತ್ತೆ ಇಲ್ಲೋದು ನೋಡೋಕ್ಕಾಗೋದಿಲ್ಲ ಇದು ಅರ್ಥ ಮಾಡಿಕೊಂಡ್ರೆ ಇಂದ್ರಿಯಗಳಿಗೆ ಜಡ ಪದಾರ್ಥಗಳಿಗೆ ನೋಡೋ ಶಕ್ತಿ ಇಲ್ಲ ನಮ್ಮ ಸ್ಪೆಕ್ಸ್ ಒಳ್ಳೆ ದುಷ್ಟ ಅಂತ ಅದಕ್ಕೆ ಹಾಕೊಂಡ್ರೆ ಕಾಣೋದು ಕರೆಕ್ಟೇ ಆದರೆ ಕಣ್ಣಿಲ್ದವನು ಹಾಕೊಂಡ್ರು ಕಾಣೋದಿಲ್ಲ ಡೆಡ್ ಬಾಡಿಗೆ ಹಾಕಿದ್ರು ಕಾಣೋದಿಲ್ಲ ಯಾಕೆ ಒಳಗೆ ಇನ್ನೊಂದು ಕಣ್ಣು ಅದಕ್ಕಿಲ್ಲ ಆ ಕಣ್ಣು ಕೆಲಸ ಮಾಡೋಕ್ಕೆ ಒಳಗಿರ್ತಾರೆ ಜೀವ ಬೇಕೇ ಬೇಕು ಸಾಕ್ಷಿ ಇರಬೇಕು ಅದನ್ನು ಹೇಳ್ತಾರೆ ಮನನಾನ್ ಮನ ಬುದ್ಧಿಷ್ಟ ಪ್ರಸಂಗ ಬಂತು ಇನ್ನೊಂದು ಅರ್ಥ ಹೇಳ್ಬಿಡ್ತಾರೆ ಇವನಿಗೆ ಪುದ್ಗಲ ಅಂತ ಇನ್ನೊಂದು ಹೆಸರಿದೆ ಜೀವನಿಗೆ ಪುದ್ಗಲ ಅಂತ ಹೆಸರಿದೆ ಆಚಾರ ವೈಶಿಷ್ಟ್ಯ ಇದು ಒಂದು ಪದ ಹೇಳ್ತೀವಿ ಇನ್ನೊಂದ್ಮೂರಾಗಿ ಹೇಳಿದ್ರಿಂದ ಪ್ರಸಂಗ ಬಂದರೆ ಅದನ್ನು ತಿಳ್ಕೊಂಬಿಡಿ ಅಂತ ಅರ್ಥ ಪುದ್ಗಲ ಅಂತ ಒಂದು ಹೆಸರಿದೆ ಯಾಕೆ ನಿರಯಂ ಗಿರನ್ ಪುತ್ ಅಂದರೆ ಪುತ್ರ ತ್ರಾತಾಯೇವ ನರಕ ಸಹಿ ಪುತ್ರ ನಾಮ ಪುತ್ ಅಂತ ನರಕಕ್ಕೆ ಹೆಸರು ಅದಕ್ಕೋಸ್ಕರ ಪುದ್ಗಲ ನಿರಯಂ ಗಿರನ್ ಎರಡು ಅರ್ಥ ಅದಕ್ಕೆ ನರಕವನ್ನು ತಪ್ಪಿಸ್ಕೊಳ್ಳೋ ಶಕ್ತಿ ಇರೋದೆ ಅದಕ್ಕೆ ಈ ಸಾಧನದಿಂದಾಗ ಮಾತ್ರ ಇರೋದು ದೇವರು ಸಾಧನೆ ಸರಿ ಯಾತಕ್ಕೆ ಕೊಟ್ಟಿದ್ದಾನೆ ಅಂದರೆ ನರಕ ತಪ್ಪಿಸ್ಕೊಳ್ರಿ ಅಂಥೇಳಿ ನಾವೇನು ಮಾಡೋ ಕೊಟ್ಟಿದ್ದೇವೆ ಈಗ ನರಕಕ್ಕೆ ಹೋಗೋ ಏರ್ಪಾಡು ಮಾಡ್ಬಿಟ್ಟಿದೆ ಅರ್ಥ ಆಯ್ತಾ ಈಗ ಕೊಟ್ಟಿರೋದೇ ಒಂದು ಉದ್ದೇಶ ಆಗ್ತಿರೋದು ಒಂದು ಉದ್ದೇಶ ನಿರಯಂ ಗಿರನ್ ಊಟ ಮಾಡೋಂಥ ಕೊಟ್ಟರೆ ತಿಪ್ಪೆ ಚೆಲ್ಲಿದ್ರೆ ಹಾಗೋ ಹಾಗಾದ್ರೆ ಫಸ್ಟ್ ಕ್ಲಾಸ್ ಕಷ್ಟಪಟ್ಟು ದೇವರ ಊಟ ಮಾಡೋಂಥ ಕೊಟ್ಟರೆ ತಿಪ್ಪೆಗೆ ಹಾಕಿಬಿಟ್ಟು ಹಸಿವು ಹಸಿವು ಅಂತ ಮತ್ತೆ ಕೂತಿರ್ತಾರೆ ಇದು ಅರ್ಥನೇ ಆಗಿಲ್ಲ ಅವನು ಈ ರೀತಿಯಾಗಿ ದೇಹದ ಸಾಧನೆ ಶರೀರ ಇದು ಅದಕ್ಕೆ ಪುದ್ಗಲ ಅಂತ ಇದಕ್ಕೆ ಹೆಸರು ಕರ್ಮಾನುಸಯನಾಚ್ಚೈವ ಸಂಸಾರಿ ಅನುಸಯಿ ಸ್ಮೃತಃ ಕರ್ಮ ಅನುಸಯನಾಚ್ಚೈವ ಕರ್ಮವನ್ನು ಅನುಭವಿಸೋದರಿಂದ ಸಂಸಾರಿ ಅಂತ ಕರೀತಾರೆ ಮತ್ತೆ ಮತ್ತೆ ಅನುಭವಿಸೋದ್ರಿಂದ ಅನುಸಯಿ ಅಂತ ಕರೀತಾರೆ ಹೀಗೆ ಮನಃ ಪುದ್ಗಲ ಅನು ಸಂಸಾರಿ ಅನುಸಯಿ ಎಲ್ಲ ಶಬ್ದಗಳು ದೇವರಿಗೆ ಬರಲಿಕ್ಕೆ ಇದೇ ಕಾರಣ ಅಂತ ಹೇಳಿ ಪ್ರಾಣ ದೇವರಿಗೀಗ ದೇವರಿಗೆ ಯಾತಕ್ಕೆ ಪ್ರಾಣ ಅಂತ ಹೆಸರು ಪ್ರಾಣ ಪ್ರಣಯನಾದೇಶ ಅಣಚೇಷ್ಟಾಯಾಮ್ ಪ್ರಾಣ ಅನ ಪ್ರಾಸರಿಸಿದ ಪ್ರಾಣ ಅಂತಾಯಿತು ವಿಶೇಷ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಅದಕ್ಕೆ ಪ್ರಾಣ ಅಂತ ವಾಯುದೇವರಿಗೆ ಹೆಸರು ಅವರಿಗೂ ಕೂಡ ಚೇಷ್ಟಾಕರ್ತನಾದ್ರೆ ದೇವರಿಗೆ ಏನಂತ ಹೆಸರು ಪ್ರಣಯನಾತ್ ವಿಶೇಷವಾದಂಥ ಒಂದು ಚೇಷ್ಟಾಕಾರಿ ಆದ್ದರಿಂದ ದೇವರಿಗೆ ಪ್ರಾಣ ಅಂತ ಕರೀತಾರೆ ಸಾಧುತ್ವಾತ್ಸ ಹರಿಹಿ ಸ್ಮೃತಃ ದೇವರಿಗೆ ದೇವರಿಗೆ ಸಹ ಅಂತ ಒಂದು ಹೆಸರು ಸನ್ ಅಂತ ದೇವರಿಗೆ ಹೆಸರು ಯಾತಕ್ಕೆ ಸಾಧುತ್ವಾತ್ ಸನ್ ಅಂದರೆ ಸಾಧು ಸಾಧು ಅಂದ್ರೆ ಏನು ದೋಷರಹಿತ ಸದ್ಗುಣಪೂರ್ಣ ಅಂತ ಹೇಳಿದ ಕಾರಣಕ್ಕೆ ಸನ್ ಅಂತ ಕರೀತಾರೆ ಅದು ಯಾತಕ್ಕೆ ಹೇಳಿದರು ಸತಾತೇನ ಸಂಪನ್ನ ಭವತಿ ಸತಾ ಜೀವ ಸತಾ ಕೂಡಿಬಿಡ್ತಾನೆ ಅಂತ ಹೇಳಿ ಸತಾ ಅಂದ್ರೆ ಏನಂದ್ರೆ ದೇವರಿಂದ ಅಂತ ಅರ್ಥ ದೇವರಿ ಸತ್ ಅಂತ ಹೆಸರಿದೆ ಸನ್ ಹರಿಹಿ ಸ್ಮೃತಃ ಸಾಧುತ್ವಾತ್ ಸ ಹರಿಸ್ಮೃತಃ ಇತಿ ಚ ಸಂಸಾರಿ ಮನಬುದ್ಧಿಷ್ಟ ಪ್ರಾಣ ಇತ್ಯಾದಿರನ್ವಯ ಮನು ಅವಬೋಧನೆ ಇತ್ಯತೋ ಅಸುನ್ ಪ್ರತ್ಯಯ ಪುಚ್ಛಬ್ದ ನಿರಯವಾಚಿ ಪುತ್ರ ಇತಿ ದರ್ಶನ ಪುತ್ರ ಅಂತ ಹೇಳಬೇಕಾದ್ರೆ ಪುತ್ರ ಪುತ್ತನ್ನ ನರಕದಿಂದ ಕಾಪಾಡೋದ್ರಿಂದ ಜೀವನ ಏನಂತ ಹೆಸರಿದೆ ಮಗನಿಗೆ ಏನಂತ ಹೆಸರು ಬರುತ್ತೆ ಪುತ್ರ ಆ ಪುತ್ರ ಇದ್ರೆ ಮಾತ್ರ ನರಕ ತಪ್ಪೋದು ಕೆಲವು ಇರಲಬೇಕು ಸಾಧನೆ ಮಾಡಿರಬೇಕು ಇವತ್ತು ನರಕ ಪುತ್ತನ್ನ ನರಕ ಹೊಂದಿದೆ 20 ನರಕಗಳಿವೆ ಅಂತೆ ಅದು ಕಲೆಕ್ಟಿವ್ ಪುತ್ ಅಂತ ಕರೀತಾರೆ ಅವರು ನರಕಗಳು ಭಾರಿ ಉಂಟು ಒಂದು ಗ್ರೂಪ್ ಆಫ್ ನರಕಗಳಿಗೆ ಪುತ್ ಅಂತ ಹೆಸರು ಆ ನರಕಕ್ಕೆ ಹೋಗೋರು ಯಾರು ಅಂತ ಕೇಳಿದ್ರೆ ಮಕ್ಕಳೆಲ್ಲವ್ರು ಮಾತ್ರ ಇವರೇನು ತಿಳ್ಕೊಂಡು ಮಕ್ಕಳು ಬಿಟ್ಟು ನರಕ ತಪ್ಪುತ್ತೆ ಮಕ್ಕಳಿದ್ರೆ ಅಲ್ಲ ಅವ್ರು ತಪ್ಪಿಸ ಸಾಧನೆ ಮಾಡ್ಬೇಕು ಈ ಮಧ್ಯೆ ಅವನು ಸಾಧನೆ ಮಾಡಿದ್ರೆ ಹೋಗುತ್ತೆ ಇಲ್ಲದವರು ಸಾಧ್ಯ ಇಲ್ಲ ಅದಿಲ್ಲದೆ ಹೋದ್ರೆ ಆ ನರಕ ತಪ್ಪಿಸೋರು ನರಕಕ್ಕೆ ಹೋಗ್ಬಿಡ್ತಾರೆ ನರಕಕ್ಕೆ ಹೋಗ್ತಾರೆ ಪುತ್ರ ಇದ್ದ ಮಾತ್ರಕ್ಕೆ ಹೋಗ್ತಾನೆ ಅಂತ ತಿಳ್ಕೊಳ್ಳೋದು ತಪ್ಪದು ಪುತ್ರ ಸಾಮಾನ್ಯವಾಗಿ ಯಾತಕ್ಕೆ ಹೇಳ್ತಾರೆ ಪುತ್ರ ಸಾಮಾನ್ಯವಾಗಿ ಏನು ಮಾಡ್ತಾನೆ ಪಾಪ ತಂದೆ ತಾಯಿ ಉದ್ಧಾರ ಮಾಡಿ ಕೆಲಸ ಅವನು ಕಮಿಟ್ಮೆಂಟ್ ಅದು ನಿಮಗೆ ನಿಮಗೂ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಡ್ತಾನೆ ಹಿಂದಿನ ಕಾಲಕ್ಕೆ ಆಗಲ್ಲ ಏನಾಗ್ತಿತ್ತದು ಒಬ್ಬ ಕಮಿಟ್ಮೆಂಟ್ ಅದು ಬರ್ತು ಇವತ್ತು ಕೂಡ ಸರ್ಕಾರ ಯೋಚನೆ ಮಾಡುತ್ತೆ ಸೀನಿಯರ್ ಸಿಟಿಸನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಿದವರು ಕೇಸ್ ಹಾಕ್ಬೋದು ಮಕ್ಕಳ ಮೇಲೆ ಅವರು ಗೊತ್ತಾಯ್ತು ಯಾಕೆ ಅವ್ರಿಗೊಂದು ಇದು ಸೆಕ್ಯೂರಿಟಿ ಬೇಕಲ್ಲ ಈಗ ನೋಡ್ಕೊಳಕ್ಕೆ ಯಾರು ಬೇಕಲ್ಲ ಅಷ್ಟರ ಮಟ್ಟಿಗೆ ಶಾಸ್ತ್ರ ಎಂದೋ ಹೇಳಿದೆ ಪಿತೃದೇವೋಭವ ಅಂತ ಹೇಳಿದ್ರಿಂದ ಎಲ್ಲ ಕಾಲಕ್ಕೂ ಅವ್ರು ಹೇಗೆ ನೋಡಬೇಕು ದೇವ್ರ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ಅಷ್ಟು ಗೌರವದಿಂದ ಕಾಣಬೇಕು ಅಂತ ಅರ್ಥ ಗುರು ನಿಗರಣೆ ಪಚಾದ್ಯಚ್ ರೇಪಶ್ಯ ಲಕಾರ ಷಷ್ಠಿ ಸಮಾಸ ಏನಾಗಿರ್ಬೇಕಾಗ ಪುದ್ಗರ ಅಂತ ಆಗ್ಬೇಕಾಯಿತು ಪುದ್ಗರ ಪುದ್ಗಲ ಅಂತ ಯಾತಕ್ಕಾಯಿತು ಅಂದರೆ ರೇಪ ಲಕಾರಕ್ಕೆ ಬಂತು ಪಚಾದ್ಯಚ್ ಎಂಬ ಸೂತ್ರದಿಂದ ಅದು ರಕಾರ ಬಂದ ಲಕಾರ ಬಂದಿದೆ ಗಿರನ್ ಅನುಭವನ್ನಿತಿ ಯಾವತ್ ನರಕ ಅನುಭವಿಸೋದಕ್ಕೂ ಪುದ್ಗಲ ಅಂತ ಹೆಸರು ನರಕ ತಪ್ಪಿಸ್ಕೊಳ್ಳೋದು ಸಾಧನೆ ಮಾಡಕ್ಕೆ ಬರೋದ್ರಿಂದನೂ ಪುದ್ಗಲ ಅಂತ ಹೆಸರು ಕರ್ಮಾನುಶಯನಾತ್ ಕರ್ಮಾನುಸಾರೇಣ ಸಂಸಾರೇ ಪತನಾತ್ ಕರ್ಮಾನುಸಾರೇಣ ಸಂಸಾರೇ ಪತನಾತ್ ಯಾರಿಗೋ ಏನೇನೋ ಆಗೋದಿಲ್ಲ, ಬಸ್ಸಲ್ಲಿ ಅಷ್ಟು ಜನ ಕೂತಿರ್ಬಹುದು, ಎಲ್ಲರೂ ಒಂದೇ ಕಡೆ ಇಳಿತಾರೆ ಅಂತೇನೂ ಇಲ್ಲ, ಮತ್ತೆ ಟಿಕೆಟ್ ತಕ್ಕಡೆ ಇಳಿದೋಗ್ಬಿಡ್ತಾರೆ, ಕೆಲವರು ತಮ್ಮ ಜಾಗ ಹಿಡ್ಬಂದು ಇಳಿದೋಗ್ಬಿಡ್ತಾರೆ. ಅದೇ ರೀತಿಯೇ ಕರ್ಮಾನುಶಯ, ನಾವು ಒಂದೇ ಕಡೆ ಇದ್ರೂ ಕೂಡ ನಮ್ಮ ಆಕ್ಟಿವಿಟೀಸ್ ಯಾವುದ್ರ ಡಿಪೆಂಡ್ ಆಗುತ್ತೆ? ಕರ್ಮಕ್ಕೆ ತಕ್ಕಂತೆ ಚೇಂಜ್ ಆಗ್ತವೆ. ಇಬ್ಬರು ಒಂದೇ ಕಡೆ ಇದ್ರು ಕೂಡ ಹಾಸ್ಟ್ಲಲ್ಲಿ ಬೇರೆ ಬೇರೆ ಕಾಲೇಜ್ಗೆ ಹೋಗ್ಬಿಡ್ತಾರೆ, ಅದಕ್ಕೆ ಇರೋದು ಹಾಸ್ಟ್ಲಲ್ಲಿ ಆದ್ರೂ ಕೋರ್ಸ್ ಎಲ್ಲ ಬೇರೆ ಬೇರೆ, ಅವರು ಎಲ್ಲ ಒಂದೇ ಕಾಲೇಜ್ಗೆ ಹೋಗ್ಬೇಕು ಅಂತ ನಿಯಮ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ಜೀವ ಕೂಡ ಕರ್ಮ ಅನುಶಯನ, ಕರ್ಮಕ್ಕೆ ಅನುಗುಣವಾಗಿ ವರ್ತಿಸೋದ್ರಿಂದ ಅವನೇನಂತ ಕರೀತಾರೆ, ಸಂಸಾರಿ ಅನುಶಯಿ ಅಂತ ಕರೀತಾರೆ. ಶೀರ್ಘೋ ಅನುಪೂರ್ವಾದಿನಿಹಿ ಕರ್ಮಣೋ ಯೋಗ್ಯತೆಯ ಸಂಬ. ಒಂದೇ ಮನೆಯಲ್ಲಿ ಒಂದು ಸುಖ ಇರೋದು ದುಃಖ ಪಡ್ತಿರ್ತಾರೆ, ಅದೇ ಊಟದ ಕಾಲಕ್ಕೆ ಸೇರುತ್ತೆ ಸೇರೋದಲ್ಲ. ಅದಕ್ಕೆ ಇವರು ತಿನ್ನೋ ಯೋಗ ಇಲ್ಲಿ ಅವನಿಗೆ, ಅದಕ್ಕೊಂದು ರುಚಿ ಹತ್ತಲ್ಲ ಯಾವುದು ಕೂಡ. ಅವನಿಗೆ ಫಟ್ಟಾಸ ಊಟ ಮಾಡ್ತಿರ್ತಾರೆ. ನೋಡಿ ಕರ್ಮ ಒಂದು ಎದುರಿಗಿದ್ದು ಮಾತ್ರಕ್ಕೇನೆ ಒಂದೇ ರೀತಿ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಕೆಲವು ಪದ ನನ್ನ ಬೇಡ ಅಂತ ಹೇಳಿಬಿಡ್ತಾನೆ, ನಂಗೆ ಸೇರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅವರವ್ರ ಕರ್ಮಕ್ಕೆ ತಕ್ಕಂತೇವ್ರಿಗೆ ಆಡಸ್ತಾನ ಬಂದು ನಿದರ್ಶನ. ಎಲ್ರಿಗೂ ಒಂದೇ ರೀತಿ ರಿಯಾಕ್ಟ್ ಮಾಡೋದಾಗಿದ್ರೆ ಕರ್ಮ ಬೇಕಾಗಿರಲಿಲ್ಲ. ಆ ರಿಯಾಕ್ಷನ್ ಡಿಫರೆಂಟ್ ಆಗೋದಕ್ಕೇನು ಕಾರಣ? ಕರ್ಮಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಕರ್ಮಣೋ ಯೋಗ್ಯತೆಯ ಸಂಬಂಧ ಸಂಸಾರಿಯೇವ ಅನುಶಯಿಚೈತಿ ಸಂಬಂಧ. ಕರ್ಮಾನುಶಯನಾತ್ ಜೀವನಿಗೆ ಸಂಸಾರಿ ಅಂತ ಹೆಸರು, ಅನುಶಯಿ ಅಂತೂ ಹೆಸರು. ಪ್ರಪೂರ್ವಾತ್ ಅನಿತೇಹೇ ಪಚಾದ್ಯತಿ ಪ್ರಾಣ. ಈ ಪ್ರಾಣ ಶಬ್ದ ಯಾತಕ್ಕೆ ಬಂದೋದಕ್ಕೆ ಅನಿತೇಹೇ ಅನು ಅಂತಕ್ಕಂಥ ಧಾತುವಿಗೆ ಅಂತ ಅರ್ಥ. ಪ್ರಾಪೂರ್ವಾತ್ ಪ್ರಕಾರ ಸೇರಿಸಿಬಿಟ್ರೆ, ಪ್ರ ಮತ್ತು ಅನು ಸೇರಿಸಿದಾಗ ಪಚಾದ್ಯತಿ ಪ್ರಾಣ ಅಂತಾಯಿತು. ಪ್ರಣಯನಾತ್ ಜಗತ್ ಪ್ರವರ್ತನಾತ್, ಇಡೀ ಜಗತ್ತನ್ನು ಪ್ರವರ್ತನೆ ಮಾಡೋದ್ರಿಂದ ದೇವರಿಗೆ ಪ್ರಾಣ ಅಂತ ಹೆಸರಿದೆ. ವಿಷ್ಣು ಸಹಸ್ರ ಅರ್ಥ ಇದು, ಟೀಕಾರ ಪ್ರತ್ಯೇಕ ವಿಷ್ಣು ಸಹಸ್ರ ಅರ್ಥ ಬರೆದಿಲ್ಲ. ಇದಿಷ್ಟು ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತದೆ? ಜಯತೀರ್ಥ ಹೇಳ್ಬೋದಷ್ಟು ಇದರ ಅರ್ಥ ಇದು. ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಅನುವ್ಯಾಖ್ಯಾನಾದಿಗಳು ಎಷ್ಟೋ ಕಡೆ ಕೆಲ ಶಬ್ದಗಳ ಅರ್ಥನ ಹೇಳ್ತಾರೆ. ಅದರಲ್ಲಿ ಸುಮಾರು 500 ವಿಷ್ಣು ಸಹಸ್ರನಾಮದಲ್ಲಿ ಮೋರ್ ದೆನ್ 500 ಆಚಾರ್ಯ ಬೇರೆ ಅರ್ಥ ಬರೆದ್ಬಿಟ್ಟಿದ್ದಾರೆ. ಗೀತಾ ಭಾಷ್ಯ ಪ್ರತ್ಯೇಕ ಬರೆದಾಗೆ ವಿಷ್ಣು ಸಹಸ್ರನಾಮ ಭಾಷ್ಯ ಪ್ರತ್ಯೇಕ ಬರೆದಿಲ್ಲ, ಬೇರೆ ಕಡೆ ಸೇರಿಸಿಬಿಟ್ಟಿದ್ದಾರೆ. ಅದೇ ಅಲ್ಲದೆ ಎಲ್ಲೆಲ್ಲಿ ಟೀಕಾರ ಅರ್ಥ ಬರೆದ ಸೇರಿಸಿಬಿಟ್ಟರೆ ಏನಾಗುತ್ತಾಗ ಟೀಕಾರ ಇರ್ಬಾರ್ದು ವಿಷ್ಣು ಸಹಸ್ರನಾಮ ಟೀಕಾ ಆಗಿಬಿಡುತ್ತೆ. ಸೇರಿಸ್ಬೇಕಾದ್ರೆ ನಮ್ಮನ್ನ ಅಂತ ಕೆಲಸಗಳು ಆಗೋದೇ ಇಲ್ಲ. ಏನು ಕೆಲಸ, ಎಲ್ಲ ಕೆಲಸ ಆಗೋಗ್ಬಿಟ್ಟಿದೆ, ಏನು ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೋಮ್ವರ್ಕ್ ಬೇಕಾಷ್ಟು ಕೊಟ್ಟಿದ್ದಾರೆ, ಮಾಡ್ಬೇಕಾದ್ರೆ ಅಲ್ಲಲ್ಲೇ ಜೋಡಿಸ್ಕೊಂಡ್ಬಿಟ್ಟು ವಿಷ್ಣು ಸಹಸ್ರನಾಮ ಟೀಕಾ. ಇವತ್ತಿಗೂ ಆ ಪ್ರಯತ್ನ ನಡೆದಿಲ್ಲ. ಇವತ್ತು ಆಚಾರ್ಯ ಹೇಳಿದ ಸ್ವಲ್ಪ ಕಲೆಕ್ಟ್ ಮಾಡೋ ಪ್ರಯತ್ನ ನಡೆದಿದೆ. ಟೀಕಾರ ಇಲ್ಲೆಲ್ಲ ಅರ್ಥ ಅದ್ರ ಸೇರಿಸೋದಿದೆಯಲ್ಲ. ಟೀಕಾರ ಸ್ಪೆಷಾಲಿಟಿ ಅಂದರೆ ವ್ಯಾಕರಣ ಸೂತ್ರ ಕೊಟ್ಟು ಹೇಗೆ ಪದ ನಿಷ್ಪನ್ನವಾಯಿತು ಬರೀತಾರೆ, ಅದು ಸ್ಪೆಷಲ್. ಅದನ್ನು ಸೇರಿಸಿದ್ರೆ ಎಷ್ಟು ಒಳ್ಳೆ ಅರ್ಥ ಆಗುತ್ತೆ. ಅದು ಆಚಾರ್ಯ, ಅದು ಆಚಾರ್ಯ ಉಪನಿಷತ್ತು ಮತ್ತು ಆಚಾರ್ಯ ಹೇಳಿದ್ದೆಲ್ಲ ಹೇಳಿಸ್ಬಿಟ್ಟಿದ್ದಾರೆ. ಈ ಟೀಕಾ ಸೇರಿಲ್ಲ, ಟೀಕಾ ಸೇರಿಬಿಟ್ಟ ಇನ್ನು ಹೆಚ್ಚು ನಮಗೇನಾಗುತ್ತಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತಾಗ. ಅವ್ರದಲ್ಲಿ ವ್ಯಾಖ್ಯಾನ ಇದೆ, ಬಟ್ ಯಾರು ಇದರಿಂದ ಸೇರಿಸಿಲ್ಲ. ಕೊಡಬೇಕಾದ್ರೆ ಅವರು ಆಚಾರ ಪದಗಳೆಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ. ಕೊಟ್ಟಿದ್ದರೆ ವಿದ್ಯಾಧಿರಾದರು, ಸತ್ಯಸಂತರು, ಶೇಷಚಂದ್ರಿಕ ಆಚಾರ್ಯರೆಲ್ಲ ಅದೆಲ್ಲ ಉಪಯೋಗಿಸಿದ್ದಾರೆ. ಅವ್ರ ಉದ್ದೇಶ ಆಗಿತ್ತು, ಅವರು ಬಿಡಬೇಕು ಅಂತ ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅವ್ರ ಪ್ಲಾನಲ್ಲಿ ಸೇರಿದ್ದಿಲ್ಲ ಅದು. ನಾವೇನು ಮಾಡಬೇಕು ಈಗ? ಅದು ಬಂದಾಗ ಸೇರಿಸ್ಬೇಕಾದ್ರೆ ಸೇರಿಸ್ತಾ ಟೀಕಾ ಹೊಸ ಪುಸ್ತಕ ಬರುತ್ತೆ. ಈಗ ಬರೆದಿಲ್ಲ ಅಂತ ಆಗೋದೇ ಇಲ್ಲ. ಮತ್ತೆ ಎಷ್ಟುಗಳು ವ್ಯಾಕರಣ ಸೂತ್ರ ಕೋಟ್ ಮಾಡಿದ್ದಾರೆ ಅವೆಲ್ಲ ಕಲೆಕ್ಟ್ ಮಾಡಿ ಅರ್ಥ ಹೊರಬಿಟ್ರೆ ಟೀಕಾರ ವ್ಯಾಕರಣದ ಬಗ್ಗೆ ಎಷ್ಟು ಬರೆದಿದ್ದಾರೆ ಗೊತ್ತಾಗುತ್ತೆ. ಆ ರೀತಿ ಎಲ್ಲ ಮಾಡ್ತಾ ಹೋಗೋದು ಅವರ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಅವ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಕೊಟ್ಟಿದ್ದರಿಂದ. ಅದೆಲ್ಲ ಬಿಟ್ಟುಬಿಟ್ರೆ ಏನಾಗುತ್ತೆ? ಅದು ಅಲ್ಲಿಗೆ ಇದು ಇಲ್ಲಿಗೆ ಆಗಿಬಿಡುತ್ತೆ. ಅಮರಕೋಶ ಮಧ್ವ ಆಚಾರ್ಯನೂ ಹಾಗೆ ಮಧ್ವಕೋಶ ಅಂತ ಆಗುತ್ತೆ, ಟೀಕಾಚಾರ್ಯ ಕೋಶ ಆಗುತ್ತೆ. ಅವೆಲ್ಲ ಯೋಚನೆ ಮಾಡಬೇಕು. ಪ್ರಣಯನಾಥ್ ಜಗತ್ ಪ್ರವರ್ತನ ಸಾಧುತ್ವ ಬಂದಿದ್ದ ಸಾಮಾನ್ಯ ಸಭೆಗಳು ಸಂಭಾವನೆ ಕೊಡೋದು ಪದ್ಧತಿ ಗೊತ್ತಾನೆ. ಅವ್ರಿಗೇನು ಮಾಡಬೇಕು? ಈ ವರ್ಷ ಬರ್ತೀವಿ ಕೆಲಸ ಮಾಡ್ಕೊಬನ್ನಿ ಅಂತ ಕೊಟ್ಬಿಟ್ರೆ 10 ವರ್ಷಕ್ಕೆ ಎಷ್ಟು ಕೆಲಸ ಆಗ್ಬಿಟ್ಟು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇಷ್ಟು ನಿಮ್ಗೆ ಹೋಮ್ವರ್ಕ್ ಮೊದಲು ತಯಾರು ಮಾಡಿರ್ಬೇಕು, ನೆಕ್ಸ್ಟ್ ಟೈಮ್ ಬಂದರೆ ಸಬ್ಮಿಟ್ ಮಾಡಬೇಕು. ಅದೇ ಪ್ರಕಾಶನಕ್ಕೆ ವ್ಯವಸ್ಥೆ ಮಾಡಿಬಿಡ್ಬೇಕು. ಒಬ್ಬರೇ ಎಲ್ಲ ಕೆಲಸ ಮಾಡೋಕ್ಕೆ ಹೇಗೂ ಸಾಧ್ಯ ಇಲ್ಲ, ಅಷ್ಟು ಜನಕ್ಕೆ ಹಂಚಿಬಿಟ್ರೆ ಎಷ್ಟು ಕೆಲಸ ಆಗ್ಬಿಡುತ್ತೆ. ಪ್ರಳಯನಾಥ್ ಜಗತ್ ಪ್ರವರ್ತನಾತ್ ಸಾಧುತ್ವ ನಿರ್ದೋಷತ್ವ ನಾನು ಶಕುನಿ ಸೂತ್ರ ದೃಷ್ಟಾಂತ ಪ್ರಕರಣೆ ಸನ್ಮೂಲ ಇತ್ಯಭೇದ ಪ್ರತೀಯತೆ. ಸಾಧುತ್ವ ಅಂತಂದ್ರೆ ನಿರ್ದೋಷತ್ವಾತ್ ಸಹ ನಾನು, ಈ ಸಹ ಶಬ್ದ ಹೊಸ ಅರ್ಥ ಇದು. ದೇವರಿಗೆ ಸತ್ ಅಂತ ಯಾತ ಕರೀತಾರೆ, ಸಹ ಅಂತ ಯಾತ ಕರೀತಾರೆ, ಎರಡಕ್ಕೂ ಅದೇ ಅರ್ಥ. ನಾನು ಶಕುನಿ ಸೂತ್ರ ದೃಷ್ಟಾಂತ ಪ್ರಕರಣೆ ಸನ್ಮೂಲ ಇತ್ಯಭೇದ ಪ್ರತೀಯತೆ ಬಿಡೋದಿಲ್ಲ, ಮತ್ತೆ ಅವನು ಗಂಟು ಬಿಡ್ತಾನೆ. ಸನ್ಮೂಲ ಅಂತ ಸುಪದೇ ಬಂದಿದೆ ನೋಡಿದ್ರ, ಎಲ್ಲದಕ್ಕೂ ಸತ್ ಮೂಲ. ಸತ್ ಅಂದ್ರೆ ಬ್ರಹ್ಮ, ಎಲ್ಲರಿಗೂ ಮೂಲ ಬ್ರಹ್ಮ. ಸೊ ಬ್ರಹ್ಮನಿಂದ ಎಲ್ಲರೂ ಕೂಡ ಹೊರಗೆ ಬಂದವರು, ಬ್ರಹ್ಮನೇ ಸೇರಿಬಿಡ್ತಾರೆ. ಮತ್ತೆ ಅಂದ್ರೆ ಬ್ರಹ್ಮನಿಂದ ಹೊರಗೆ ಬಂದರು ಅಂದ್ರೆ ಅವರೇ ಬ್ರಹ್ಮ, ಬ್ರಹ್ಮನಲ್ಲಿ ಸೇರ್ತಾರೆ ಮತ್ತೆ ಬ್ರಹ್ಮ ಅಂತ ಯಾಕೆ ಹೇಳಬಾರದು? ಅಂದ್ರೆ ಒಂದು ಪದ ಸಿಕ್ತೋ ಇಲ್ಲೋ ಆ ಕಡೆ ಟ್ರೈ ಮಾಡ್ತಾರೆ. ಅತ್ಯ ಅಭೇದ ಪ್ರತೀಯತೆ, ಅಭೇದ ಕಾಣಿಸುತ್ತಲ್ಲ ಅಂತ ಪ್ರಶ್ನೆ ಹಾಕೊಂಡ. ಅದಕ್ಕೆ ಹೇಳ್ತಾರೆ, ಸತ್ ಪರಬ್ರಹ್ಮ ಮೂಲಂ ಉಪಾದಾನಂ ಘಟಸ್ಯ ಮೃದಿವ ಭುಜಂಗಸ್ಯ ರಜ್ಜುರಿವ ಯಾವ ಯಾಸಾಂ ಸ್ಥಾವರ ಜಂಗಮಾತ್ಮಕಾನಾಂ ಪ್ರಜಾನಾಂ ತಾಹ ಸನ್ಮೂಲಾಹ ತಥಾ ಸ್ಥಿತಿಕಾಲೇಪಿ ಸದಾಯತನಂ ಆಶ್ರಯೋ ಯಾಸಾಂ ತಾಹ ಸದಾಯತನಾಹ ನಹಿ ಘಟೋ ಮೃದಮನಾಶ್ರಿತ್ಯ ಸ್ಥಿತಿಂ ಲಭತೆ ಅಂತೇ ಚ ಸದೇವ ಪ್ರತಿಷ್ಠ ಪರಿವಸಾನಂ ಯಾಸಾಂ ತಾಹ ಸತ್ಪ್ರತಿಷ್ಠಾ ಸತ್ಸ್ವರೂಪತಾಮೇವ ಪ್ರತಿಪಾದ್ಯಂತೆ ಇತಿ. ತತ್ ಕಥಂ ಸರ್ವಸ್ಯ ಭೇದಪರತ್ವಮಿತ್ಯತಃ ಸನ್ಮೂಲಃ ಇತಿ. ಅವರು ಹೇಳೋ ಅರ್ಥ ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟೇ. ಇದೆಲ್ಲ ಅವರ ಅರ್ಥ ಇದು. ಏನರ್ಥ? ಸನ್ಮೂಲಃ ಅಂತಿದೆ. ಸನ್ಮೂಲ ಶಬ್ದಕ್ಕೇನಪ್ಪ ಅರ್ಥ? ಅವನು ಮಾಡ್ತಾನೆ ಈಗ ಅರ್ಥ, ಈ ರೀತಿ ಮಾಡ್ತೇನೆ ನೋಡಿ ನಾನೀಗ. ಸತ್ ಮೂಲಂ ಯಶ್ಯ ಸನ್ಮೂಲಂ ಆಯ್ತೀಗ. ಸನ್ಮೂಲ ಅಂದ್ರೆ ಏನೀಗ? ಸತ್ ಅಂದ್ರೆ ಪರಂಬ್ರಹ್ಮ, ಮೂಲಂ ಅಂದ್ರೆ ಉಪಾದಾನ ಕಾರಣ. ಹೇಗೆ? ಘಟಸ್ಯ ಮೃದಿವ. ಈ ಗಡಿಗೆಗೆ ಏನು ಕಾರಣಪ್ಪ? ಮಣ್ಣು ಕಾರಣ. ಗಡಿಗೆಗೆ ಮಣ್ಣು ಹೇಗೋ, ಎಲ್ಲರಿಗೂ ಪರಮಾತ್ಮ ಕಾರಣ. ಸೊ ಮಣ್ಣು ಏನಾಯ್ತು? ಟ್ರಾನ್ಸ್ಫಾರ್ಮ್ ಆಯ್ತು. ಏನಾಗಿ? ಮಡಿಕೆ. ಬ್ರಹ್ಮ ಏನಾಗ್ತಾನೆ ಈಗ? ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತಾನೆ, ಜೀವನ ಆಗಿಬಿಟ್ಟು. ಗೊತ್ತಾಯ್ತಾ? ಸೊ ಮಣ್ಣು ಎಲ್ಲಿಂದ, ಮಡಿಕೆ ಎಲ್ಲಿಂದ ಬಂತು? ಮಣ್ಣಿಂದ ಬಂತು. ಮಡಿಕೆ ಮಣ್ಣಿಂದ ಬಂತು. ಆಮೇಲೆ ಏನಾಯ್ತದೆ? ಈಗ ಮಣ್ಣು ಮಡಿಕೆಯಾಗಿದೆ. ಈಗ ಜೊತೆಗೆ ಏನಿದೆ ಅಲ್ಲಿ? ಮತ್ತೆ ಮಣ್ಣಿದ್ದೇ ಇದೆ. ಸೊ ಮೊದಲು ಬ್ರಹ್ಮನಿಂದ ಬಂದ, ಈಗಲೂ ಬ್ರಹ್ಮನಾಗಿದ್ದಾನೆ. ಮಡಿಕೆ ಒಡೆದೋಗ್ಬಿಡ್ತು. ಮತ್ತೆ ಮುಂದೆ ಏನಾಗುತ್ತದ? ಮಣ್ಣಾಗ್ಬಿಡುತ್ತೆ. ಅವತ್ತೆ ಪ್ಲಾಸ್ಟಿಕ್ ಇದ್ದಾಗಲ್ಲ, ಅದು ವಾಪಸ್ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಮಣ್ಣಾಯ್ತು. ಏನರ್ಥ? ಈಗ ಜೀವ ಬ್ರಹ್ಮನಾಗಿನೇ ಬಂದ, ಬ್ರಹ್ಮನಾಗಿಯೇ ಇದ್ದಾನೆ, ಬರೀ ಬ್ರಹ್ಮೈಕ್ಯ ಹೊಂದ್ಬಿಡ್ತಾನೆ. ನೋಡಿದ್ರ ಸನ್ಮೂಲ ಶಬ್ದಕ್ಕೆ ಹೇಗೆ ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಇದು ಕೇಳಿ ಚಪ್ಪಾಳೆ ಹಾಕೋದು ಸಾಕಷ್ಟು ಓದ್ತಾನೆ. ಓ, ಏನು ಕರೆಕ್ಟಾಗಿ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಹೇಳ್ಬೇಕು ನಾವೀಗ. ಅದೆಲ್ಲ ಈಗ ಆಚಾರ ಆರಿಸಿ ಆರಿಸಿ ಅಂತ ಅದನ್ನೆಲ್ಲ ಹೇಳ್ತಾರೆ. ಮೃದಿವ ಭುಜಂಗಸ್ಯ ರಜ್ಜುರಿವ. ಭುಜಂಗಕ್ಕೆ ರಜ್ಜು ಅಂದರೆ ಒಂದು ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ. ಅದು ಹಗ್ಗ ಇಲ್ಲದ್ರೆ ಹಾವು ಅಂತ ಗೊತ್ತಾಗ್ತಿದ್ದಿಲ್ಲ. ಸೊ ಹಗ್ಗ ಅಂತ ತಿಳ್ಕೊಳ್ಳಿ, ಹಾವು ಅಂತ ತಿಳ್ಕೊಬೇಕಾದ್ರೆ ಮೂಲ ಯಾವುದೀಗ? ಹಗ್ಗ. ಹಗ್ಗಕ್ಕೆ ಹಾವು ಹೇಗೆ ಮೂಲ, ಹಾವಿಗೆ ಹಗ್ಗ ಹೇಗೆ ಮೂಲನೋ, ಮಡಿಕೆಗೆ ಮಣ್ಣು ಹೇಗೆ ಮೂಲನೋ, ಆ ರೀತಿಯಾಗಿ ಸ್ಥಾವರ ಜಂಗಮಾತ್ಮಿಕಾನಾಂ ಪ್ರಜಾನಾಂ ತಾಹ ಸನ್ಮೂಲಾಹ. ಎಲ್ಲವಕ್ಕೂ ಬ್ರಹ್ಮನೇ ಮೂಲ. ತಥಾ ಸ್ಥಿತಿಕಾಲೇಪಿ, ಅದು ಸೃಷ್ಟಿಕಾಲ. ಸ್ಥಿತಿಕಾಲದಲ್ಲೂ ಕೂಡ ಸದಾಯತನ ಆಶ್ರಯೋ ಯಾಸಾಂ ತಾಹ ಸದಾಯತನಃ. ಬ್ರಹ್ಮನೇ ಸ್ವರೂಪವಾಗಿ ಹಾಗೆ ಜೊತೆಗಿರ್ತಾನೆ, ಮಣ್ಣು ಜೊತೆಗಿರೋ ಹಾಗೆ. ನಹಿ ಘಟೋ ಮೃತಂ ಅನಾಶ್ರಿತ್ಯ ಸ್ಥಿತಿಂ ಲಭತೆ. ಗಡಿಗೆ ಎಂದೂ ಕೂಡ, ಮಡಿಕೆ ಎಂದೂ ಕೂಡ ಮಣ್ಣನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಅಂತೇಚ ಸದೇವ ಪ್ರತಿಷ್ಠ. ಒಡೆದ ಮೇಲೆ ಯಥಾ ಪ್ರಕಾರ ವಾಪಸ್ಸು ಮಣ್ಣಾಗುತ್ತೆ, ಮತ್ತೆ ಬ್ರಹ್ಮನಾಗಿಬಿಡ್ತಾನೆ. ಪರ್ಯವಸಾನಂ ಯಾಸಾಂ ತಾಹ ಸತ್ಪ್ರತಿಷ್ಠಾ. ಅದಕ್ಕೆ ಸನ್ಮೂಲಾಹ ಸತ್ಪ್ರತಿಷ್ಠಾ, ಎರಡು ಪದ ಇದೆ. ಸನ್ಮೂಲಾಹ ಸತ್ಪ್ರತಿಷ್ಠಾ ಸತ್ ಸತ್ ಸ್ವರೂಪತಾಮೇವ ಪ್ರತಿಪದ್ಯಂತೆ ಇತಿ. ಕೊನೆಗೇನಾಗುತ್ತೆ ಎಲ್ಲ ಕೂಡ ವಾಪಸ್ ಹೊರಟೋಗ್ಬಿಡುತ್ತೆ. ತತ್ ಕಥಂ ಸರ್ವಸ್ಯ ಭೇದ ಇಲ್ಲಿ ನೋಡಿದ್ರ ಎಲ್ಲಿ ಭೇದ ಇದೆ? ಸ್ಪಷ್ಟ ಭೇದ ಇದೆ. ಸನ್ಮೂಲ ಅಂದ್ರೂ ಅಭೇದ, ಸತ್ಪ್ರತಿಷ್ಠಾ ಅಂದ್ರೂ ಅಭೇದ, ಸದಾಯತನ ಅಂದ್ರೂ ಅಭೇದ. ಭೇದ ಇಲ್ಲೇ ಇಲ್ಲವಲ್ಲ ಅಂತ ಕೇಳಿದ. ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಹೇಳ್ತ ಇತ್ಯತಃ. ಇತಿಹಾಹ ಅಂದ್ರೆ ಇಷ್ಟತ್ ಹೇಳಿದ್ದೆಲ್ಲ ಸಿದ್ಧಾಂತ ಅಂತ ಅರ್ಥ. ಇತ್ಯತಃ ಅಂದ್ರೆ ಇಷ್ಟತ್ ಹೇಳಿದ್ದು ಪೂರ್ವಪಕ್ಷ, ಮುಂದೆ ಹೇಳೋ ಸಿದ್ಧಾಂತ ಅಂತ ಅರ್ಥ. ಸನ್ಮೂಲ ಇತಿ ಸನ್ಮೂಲಾ ಸೌಮ್ಯ ಇಮಾಹ ಸರ್ವಾ ಪ್ರಜಾ ಸದಾಯತನಃ ಸತ್ಪ್ರತಿಷ್ಠಾಃ. ಮೂರು ಪದ ಇದೆ. ಸನ್ಮೂಲಾಃ ಸದಾಯತನಃ ಸತ್ಪ್ರತಿಷ್ಠಾಃ. ಸತ್ತಿನಿಂದ ಬಂದಿರೋದು, ಸತ್ತನ್ನು ಆಶ್ರಯಿಸಿರೋದು, ಮುಂದೆ ಸತ್ತಾಗಿ ವಾಪಸ್ ಹೋಗ್ಬಿಡೋದು. ಮೂರು ಪದ ಇದೆ. ನಾವು ಹೇಳಿದ ಪ್ರಕಾರ ಹೊಂದುತ್ತೆ ಅಂತ ಹೇಳಿದ. ಇತ್ಯತ್ರ ಅಪಿ ಭೇದಯೇವ ಪ್ರತೀಯತೆ. ನೀನು ತಿಳ್ಕೊಂಡ ಅರ್ಥ ಅಲ್ಲ ಅದಕ್ಕೆ. ಅದು ಕೂಡ ಸ್ಪಷ್ಟವಾಗಿ ಯಾವ ಅರ್ಥ ಬಂದಿದೆ ಅಲ್ಲಿ? ಭೇದ ಅರ್ಥನೇ ಬಂದಿದೆ. ಹೇಗೆ ಎಂಬುದನ್ನು ತೋರಿಸ್ತಾರೆ. ಸೃಷ್ಟುತ್ವಾತ ಶ್ರೇಯತ್ವಾಚ್ಯ ಮುಕ್ತಾರಾಂಚ ಪ್ರತಿ ಸ್ಥಾಪನಾಚ ವಿಹುರು ವಿಷ್ಣು ಅನ್ಯ ಸಂಸಾರಿಣೋ ಮತಃ ಇತಿ ಚ. ಅದು ಹೇಗೆ ಬಂದನ್ನು ನೋಡಬೇಕಿಲ್ಲಿ. ಸಷ್ಟುತ್ವಾದಿತಿ ಏತದುಕ್ತಂ ಭವತಿ. ಟೀಕಾರೆ ಸಮಪ್ ಮಾಡ್ತಾರೆ. ಇಷ್ಟೊತ್ತು ಹೇಳಿದ ಅರ್ಥ ಇಷ್ಟು. ನತಾವತ್ ಮೂಲಾಯತನಂ ಅಪ್ರತಿಷ್ಠಾ ಶಬ್ದಾಹ ಉಪಾದಾನಾದಿಷು ಪ್ರಿಯತಾಹ. ನೀ ಮೊದಲೇ ತಪ್ಪೇನ್ ಮಾಡಿದ್ದೆ ಅಂದರೆ ಮೂಲ ಆಯತನ ಪ್ರತಿಷ್ಠಾ ಈ ಮೂರು ಶಬ್ದಗಳು ಕೂಡ ಉಪಾದಾನಾದಿಷು ನನಿಯತಾಹ. ನೀನೇಳೋ ಅರ್ಥಕ್ಕೆ ಲಿಮಿಟ್ ಆಗಿ ಬಂದಿಲ್ಲ ಅವು. ಮೂಲ ಶಬ್ದ ಅಂತ ಹೇಳಿದ ತಕ್ಷಣ ಟ್ರಾನ್ಸ್ಫಾರ್ಮೇಶನ್ ಅಂತ ಆಗಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಒಬ್ಬ ಮಗ ಇರ್ತಾನೆ, ಇವನು ಮೂಲ ಯಾರು ಅಂದ್ರೆ ಅಪ್ಪನ್ನು ತೋರಿಸ್ತಾನೆ, ಅವನಿ ಮೂಲ ಮತ್ತೆ ತೋರಿಸ್ತಾನೆ. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇಲ್ಲ. ಏನಿದೆ ಇಲ್ಲಿ? ತಂದೆ ಮಗ, ತಂದೆ ನಿಮಿತ್ತ ಕಾರಣ. ಒಂದು ಗಡಿಗೆ ಇದೆ, ಇದಕ್ಕೆ ಮೂಲ ಯಾರು ಅಂದ್ರೆ ಮಾಡಿದ ನಿಮಿತ್ತ ಕಾರಣ ಅಂತ ಅರ್ಥ. ಅವನೇನ್ ತಿಳ್ಕೊಂಡ? ಮೂಲ ಶಬ್ದಕ್ಕೆ ಯಾವಾಗಲೂ ಉಪಾದಾನ ಕಾರಣ ಅಂತ ತಿಳ್ಕೊಂಡ. ಉಪಾದಾನ ಕಾರಣ ಆಗಬೇಕಾಗಿಲ್ಲ. ಒಂದು ಗಡಿಗೆ ಬರಲಿಕ್ಕೆ ಎರಡು ಬೇಕು, ಅವ್ನು ಮರೆತುಬಿಟ್ಟಿದ್ದಾರೆ. ಮಣ್ಣೆದ್ರೆ ಗಡಿಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಮಣ್ಣೆದ್ರೆ ಗಡಿಗೆ ಬರೋದ್ರಲ್ಲಿ ಏನಿರ್ಬೇಕಲ್ಲಿ? ಕುಂಬಾರ ಇರಬೇಕು. ಇಲ್ಲಿ ದೇವರ ಸ್ಥಾನ ಮಣ್ಣಿನ ಸ್ಥಾನ ಅಲ್ಲ. ಯಾವ ಸ್ಥಾನ ಅದು? ಕುಂಬಾರನ ಸ್ಥಾನ. ಯಾಕೆ? ಮಣ್ಣು ಜಡ ಪದಾರ್ಥ. ದೇವರು ಯಾರು? ಚೇತನ. ಚೇತನ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ ಚೇತನ ಯಾವಾಗಲೂ ಕೂಡ. ಅದು ಈ ರಾಂಗ್ ಎಕ್ಸಾಂಪಲ್ ಕೊಟ್ಟು ಮಾಗಿ ಮುಗಿಸಿಬಿಡ್ತಾರೆ. ಎಂದೂ ಕೂಡ ಯಾವುದೇ ಒಂದು ಜಡವಸ್ತು ತಾನಾಗಿ ಟ್ರಾನ್ಸ್ಫಾರ್ಮ್ ಆಗಿದ್ದು ಯಾರಾದ್ರೂ ಕಂಡಿದ್ದಾರ? ಎಲ್ಲ ಸಾಮಾನು ಇಟ್ಬಿಟ್ಟು ಅಡಿಗೆ ಬೆಳಿಗ್ಗೆ ಅಡಿಗೆ ಆಗುತ್ತೆ ಅಂತ ನೋಡ್ತಾರ? ಏಕಾದಶಿ ರಾತ್ರಿ ಮಲಬೇಕಾದ್ರೆಲ್ಲ ಇಟ್ಬಿಡೋದು ಅಡಿಗೆ ಮನೆಯೊಳಗೆ. ಬೆಳಿಗ್ಗೆ 6 ಗಂಟೆಗೆ ಆಗಿರುತ್ತ ಅದು? ಎಂದಾರ ಆಗಿದ್ದು ನೋಡಿದ್ದೀರ ನೀವೀಗ? ಯಾಕೆ ಅಡಿಗೆವನು ಬರಲಿಲ್ಲ ಹೇಳ್ತಿರ್ತಾನೆ? ಅಡಿಗೆವನು ಬೇಕು ಅಂತ ಆಯ್ತಲ್ಲ ಈಗ. ಅದು ದೇರ್ಫೋರ್ ಹೇಳಿ ದೇವರು ಎಂಥ ಕಾರಣ, ಅವನ ಅಡಿಗೆವನು ನಿಮಿತ್ತ ಕಾರಣ. ಅಕ್ಕಿ ಬದಲಾದವುಗಳು ಏನವು? ಉಪಾದಾನ ಕಾರಣ. ಯಾವುದು ಮೆಟೀರಿಯಲ್ ಆಗಿ ತಾನೇ ಚೇಂಜ್ ಆಗುತ್ತೋ ಅದೇನಂತ ಕರೀತಾರೆ? ಉಪಾದಾನ. ಯಾವುದು ಚೇಂಜ್ ಮಾಡೋಕ್ಕೆ ಕಾರಣವಾಗುತ್ತಲ್ಲ ಎಕ್ಸ್ಟರ್ನಲಿ, ಅದು ನಿಮಿತ್ತ ಕಾರಣ. ಇಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮ್, ಅಡಿಗೆವನ್ ಮಾತ್ರ ಹಾಗೆ ಇದ್ದಾನೆ, ಅಡಿಗೆವನ್ ಚೇಂಜ್ ಆಗಿಲ್ಲ, ಅಡಿಗೆವನ್ ಹಾಗೆ ಇದ್ದಾನೆ. ಸೊ ದೇವರು ಚೇಂಜ್ ಆಗೋದಿಲ್ಲ. ಯಾರು ಚೇಂಜ್ ಆಗ್ತಾರೆ? ಇಷ್ಟು ಜೀವಾದೇವ್ ಜಡಾದಿಗಳು ಚೇಂಜ್ ಆಗುತ್ತೆ, ದೇವರಾಗೋದಿಲ್ಲ. ಕರೆಕ್ಟ್ ಆಗಿರೋ ದೃಷ್ಟಾಂತ. ಅದೇನ್ ಮಾಡ್ಕೊಂಡ್ಬಿಟ್ಟ ಅದನ್ನ ಬೇರೆ ಕಡೆ ತಗೊಂಡ, ನಿಯತಾಹ ಅದೇ ಅರ್ಥ ಮಾಡಬೇಕು ಅಂತಿಲ್ಲ. ಕಿಂತು ಕಾರಣಾದಿ ಮಾತ್ರ ವಾಚಿನಃ ಅಷ್ಟೇ, ಇನ್ ಜನರಲ್ ಕಾಸ್ ಅಂತ ಅಷ್ಟೇ ಅರ್ಥ, ಮೆಟೀರಿಯಲ್ ಕಾಸ್ ಅಂತ ಅರ್ಥ ಅಲ್ಲ. ತತ್ರ ಆಗಮ ವಾಕ್ಯಾಂತರ ಅನುಸಾರೇಣ ಪಿತಾ ಪುತ್ರಶ್ಯ ಮೂಲಮಾಯತನಂ, ಅದೇ ದೃಷ್ಟಾಂತ ಕೊಟ್ಟರು. ಪಿತಾ ಪುತ್ರಶ್ಯ ಮೂಲಮೂಲಂ ಮಾಯತನಂ ಪ್ರತಿಷ್ಠಾಪಕ ಇತಿವತ್ ಭಗವಾನ್ ಪ್ರಜಾನ ನಿಮಿತ್ತ ಕಾರಣಾದಿ ಇತ್ತೇ ವಾಸ್ಯ ವಾಕ್ಯಸ್ಯ ವ್ಯಾಖ್ಯೇಯತ್ವಾ. ಪರಮಾತ್ಮ ನಿಮಿತ್ತ ಕಾರಣ ಅಂತ ಅರ್ಥ ಮಾಡಬೇಕೇ ಹೊರತು ಉಪಾದಾನ ಕಾರಣ ಅಂತ ಮಾಡಬಾರದು. ಅದ್ವೈತಿಗಳು ಅದೇ ಉಪಾದಾನ ಕಾರಣಕ್ಕೆ ಹೊರಟು ವಿವರ್ತ ಅಂತ ಮಾಡ್ಕೊ, ವಿವರ್ತೋಪಾದಾನ ಚೇಂಜ್ ಮಾಡ್ಕೊಂಡ್ಬಿಟ್ರು. ಇವರೇನು ಮಾಡಿಕೊಂಡ್ರು, ನಿಮಿತ್ತನವನೇ ಉಪಾದಾನ ಅಂತ ಎರಡೂ ಸೇರಿ ವಿಶಿಷ್ಟಾದ್ಯತೆ ಮಾಡಿಬಿಟ್ರು. ಅದು ಸರಿಯಲ್ಲ. ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಏನಾಗಿರುತ್ತೆ, ಎರಡು ಕೂಡ ಬೇರೆ ಬೇರೆ ಆಗಿರಬೇಕು. ಕುಂಬಾರನೇ ಮಣ್ಣಲ್ಲ, ಮಣ್ಣನೇ ಕುಂಬಾರನಲ್ಲ. ಭೇದೋಪಪಾದಕಮೇವೇದಂ ಸಿದ್ಧತಿ. ಹೀಗೆ ನಿಮಿತ್ತ ಕಾರಣವಾದ ಪರಮಾತ್ಮನಿಂದ ದೇವರು ಹುಟ್ಟಿ ಬರ್ತಾರೆ ಎಂದ ಅರ್ಥ ಏನು? ಭೇದನೇ ಹೊರತು ಆ ಭೇದ ಅಲ್ಲ. ಅದು ನಾನು ಜೀವವೃಷ್ಟ ದೃಷ್ಟಾಂತೋ ನ ಜೀವ ಪರಮಾತ್ಮ ಭೇದ ವಿಷಯ ತತ್ ಪ್ರತ್ಯಾಯಕಾಭಾವ. ಕಿಂತು ಸಮುದ್ರೇ ಬಿಟ್ಟ, ಒಂದೊಂದು ಹೊಸ ದೃಷ್ಟಾಂತಕ್ಕೆ ಹೋದೆ. ಈಗ ಹೋಗ್ಲಿ ಬಿಡಿ, ಇನ್ನೊಂದು ದೃಷ್ಟಾಂತ ನಮ್ಮ ಕಡೆಗಿದೆ. ಈಗ ಇನ್ನೊಬ್ಬ ನೋಟ ಇನ್ನೊಬ್ಬನ ಹ್ಯಾಕ್ ಕಳಿಸ್ತಾರ ಆ ಥರ, ಒಂದು ಪ್ರಶ್ನೆ ಹೋದ ತಕ್ಷಣ ಇನ್ನೊಂದು ಕಳಿಸ್ತಾರೆ ಮತ್ತೆ ಅವರು. ಕಿಂತು ನೋಡಿದ್ರ ಇದು ನಿಮ್ಮ ಪರ ಹೆಂಗೋ ಮಾಡ್ಕೊಂಡ್ಬಿಟ್ರಿ. ಇನ್ನೊಂದು ದೃಷ್ಟಾಂತ ಇದೆ ನೋಡಿ ಇಲ್ಲಿಗ, ಏನೇ ಜೀವವೃಕ್ಷ ದೃಷ್ಟಾಂತ ಇದೆ. ಈಗ ಜೀವವೃಕ್ಷ ವೃಕ್ಷ ದೃಷ್ಟಾಂತ ಇದೆಯಲ್ಲ, ಅದು ವೃಕ್ಷ ಏನಾಗುತ್ತೆ, ಸರಿಯಾಗಿ ಬೆಳೀತಾ ಇದೆ. ಆದರೆ ಯಾವ ಒಂದು ರೆಂಬೆಯಿಂದ ಟೊಂಗೆಯಿಂದ ಆ ಲೈಫ್ ಹೋಗ್ಬಿಡುತ್ತೆ, ಜೀವ ಹೋಗ್ಬಿಡುತ್ತಾನೆ, ಅವಾಗ ಏನಾಗುತ್ತೆ, ಅದು ಒಣಗೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ. ಇಲ್ಲಿ ತಗೊಳ್ಳಿ, ಇಲ್ಲಿ ಜೀವ ಅಂದರೆ ಇಲ್ಲಿದ್ದು ಯಾವ ಜೀವ, ಇಲ್ಲಿ ಯಾವ ವೃಕ್ಷ ಇದು, ಇದೆಲ್ಲ ಯಾವುದಕ್ಕೆ ಹೇಳುತ್ತೆ, ಇದು ಅದ್ವೈತಕ್ಕೆ ಅವರು ದ್ವೈತಕ್ಕೆ ಅಲ್ಲ ಅಂತ ಹೇಳಿದ್ದಾರೆ. ಅದು ವಿಮರ್ಶೆ ಮಾಡಿ ಖಂಡನೆ ಮಾಡ್ತಾರೆ. ಅದನ್ನು ನಾಳೆ ನೋಡೋಣ, ನಾಳೆ ನಾಡಿದ್ದು, ನಾಳೆ ದ್ವಾದಶಿ ಪಾಠ ಇರೋದಿಲ್ಲ, ನಾಡಿದ್ದು ಅದನ್ನು ಕಂಟಿನ್ಯೂ ಮಾಡೋಣ. ಹೋಗ್ಬೇಕಾರೆ ಮಂತ್ರಾಲಯಕ್ಕೆ ಪ್ರಸಾದ ತಂದಿದ್ದಾರೆ, ಯಾಕೆ ಹೋಗೋರು, ಈಗ ಹೋಗೋರು.